ಸಾಧನೆ ಮಾಡಲು ನಮಗೆ ಅವಕಾಶ ಭಗವಂತ ಕೊಡೋದಿಲ್ಲ. ಅದಕ್ಕಾಗಿ ಈ ಕಾಲಮಾನವನ್ನು ಜಗತ್ತಿಗೆ ಇಟ್ಟುಬಿಟ್ಟು ಪರಮಾತ್ಮ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ನಾಲ್ಕು ಸೇರಿ ಒಂದು ಮಹಾಯುಗ ಅಂತ ಕರೀತ. ಇದ್ರ ಬಗ್ಗೆ ಕಾಲದ ಒಂದು ಪರಿಣಾಮ ಅರ್ಥ ಮಾಡ್ಕೋತಾ ಹೋದ್ರೆ ದೇವರು ಯಾರು, ನಾವ್ಯಾರು, ದೇವತೆಗಳು ಹೇಗೆ, ನಾವು ಹೇಗೆ, ಎಲ್ಲ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಶುರುವಾಗ್ತದೆ. ಮೊದಲನೇ ಅಂಶ ನಮಗೆ ಗೊತ್ತು, ಸೆಕೆಂಡ್ಗಳು ಗೊತ್ತು, 60 ಸೆಕೆಂಡ್ ಆದರೆ ಒಂದು ನಿಮಿಷ, 60 ನಿಮಿಷ ಆದರೆ ಒಂದು ಗಂಟೆ, ಈ ಲೆಕ್ಕ ನಮಗೆ ಗೊತ್ತಿದೆ. ಇನ್ನು ಶಾಸ್ತ್ರದಲ್ಲಿ 60 ಗಳಿಗೆ ಆದರೆ ಒಂದು ದಿವಸ, 30 ಗಳಿಗೆ ಒಂದು ಹಗಲು, ಸರಾಸರಿ ಲೆಕ್ಕ 30 ಗಳಿಗೆ ಒಂದು ರಾತ್ರಿ, ಅಥವಾ 30 ಮುಹೂರ್ತಕ್ಕೆ ಒಂದು ದಿವಸ, 15 ಮುಹೂರ್ತ ಅಂದರೆ 2 ಗಳಿಗೆ, 15 ಮುಹೂರ್ತಕ್ಕೆ ಹಗಲು, 15 ಮುಹೂರ್ತಕ್ಕೆ ಒಂದು ರಾತ್ರಿ, ಎರಡು ಸೇರಿ 30 ಮುಹೂರ್ತ, 60 ಗಳಿಗೆ ಒಂದು ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷ, ಸರಿಯಾಗಿ 24 ಒಂದು ಗಳಿಗೆ ಅಂತ ಕರೀತಾರೆ. ಈ ಲೆಕ್ಕದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಹೋದರೆ ದಿನಮಾನ ನಮಗೆ ಅರ್ಥ ಆಗ್ತದೆ. ಆದರೆ ಅಂಥ ದಿವಸಗಳು ಸರಿಯಾಗಿ 7 ಆದರೆ ಒಂದು ವಾರ ಅಂತ ಕರೀತಾರೆ. ದಿವಸಗಳು 7 ಆದರೆ ಒಂದು ವಾರ, ಅಂಥ ವಾರಗಳು 2 ಆದರೆ ಒಂದು ಪಕ್ಷ, ಅಂಥ ಪಕ್ಷಗಳು 2 ಆದರೆ ಒಂದು ಮಾಸ, ಅಂಥ ಮಾಸಗಳು 2 ಆದಾಗ ಒಂದು ಋತು, ಅಂಥ ಋತುಗಳು 3 ಆದಾಗ ಒಂದು ಅಯನ, ಅಂಥ ಅಯನಗಳು 2 ಆದಾಗ ಒಂದು ವರ್ಷ. ಎಲ್ಲ 2 ಲೆಕ್ಕ ಹಾಕ್ತಿದ್ದಾರೆ, ಲೆಕ್ಕ ಹಾಕ್ಬೇಕು. 2 ವಾರಗಳು ಹಗಲು ರಾತ್ರಿ 2, ಹಗಲು ರಾತ್ರಿ 2, ಹಗಲು ವಾರ ಇರ್ತದೆ, ಪಕ್ಷಕ್ಕೆ 2 ವಾರಗಳು, ತಿಂಗಳಿಗೆ 2 ಪಕ್ಷಗಳು, ಋತುವಿಗೆ 2 ಮಾಸಗಳು, ವರ್ಷಕ್ಕೆ 2 ಅಯನಗಳು. 2 ಯಾತಕ್ಕೆ ಅಂತ ಹೇಳ್ತಾರೆ ಅಂದರೆ ಕಾಲವನ್ನು ಪಕ್ಷಿ ಅಂತ ಕರೀತಾರೆ. ಗರುಡ ದೇವರು ಕಾಲಾಭಿಮಾನಿ, ಗರುಡಶೇಷ ರುದ್ರದೇವರಲ್ಲಿ ಮನೋಭಿಮಾನಿ ರುದ್ರದೇವರು, ಈ ಕಾಲಾಭಿಮಾನಿ ಗರುಡದೇವರು. ಅದು ಗರುಡ 2 ರೆಕ್ಕೆ ಇದ್ದಾಗೆ ಕಾಲ ಮುಂದೆ ಹೋಗ್ತಾ ಇರ್ತದಂತ ಹಾಗೆ, ಅದಕ್ಕೆ 2 ಹೇಳೋದಕ್ಕೆ ಕಾರಣ ಅದು. ಕಾಲಾಭಿಮಾನಿ ಗರುಡನಾಗಿ ನಮಗೆ ಸಾಧನೆಗೆ ಅನುಕೂಲ ಮಾಡಿಕೊಡ್ತಿದ್ದಾನೆ, ಮುಂದೆ ಹೋಗ್ತಾ ಇದೆ ಕಾಲ. ಆಶ್ಚರ್ಯ ಅಂದರೆ ಭಾಗವತ್ ಪುರಾಣ ಹೇಳ್ತಾರೆ, ಇವತ್ತು ಜಗತ್ತಿನಲ್ಲಿ ಈ ಊರಲ್ಲಿ ಇದ್ದೇವೆ, ಬೇರೆ ಊರು ಹೋಗ್ತೇವೆ, ಮತ್ತೆ ಊರಿಗೆ ವಾಪಸ್ ಬರ್ಬೋದು, ನಾವು ಏನೇನೋ ವಾಪಸ್ ಪಡಿಬಹುದು ನಾವು, ಆದರೆ ವಾಪಸ್ ಪಡಲೇ ಇರತಕ್ಕ ಅಸಾಧ್ಯವಾದದ್ದು ಯಾವುದು ಗೊತ್ತಾ? ಒಮ್ಮೆ ಹೋದ ಕಾಲ, ಒಂದು ದಿವಸ ವಾಪಸ್ ಬರೋದಿಲ್ಲ ಅಲ್ಲ, ವರ್ಷ ವಾಪಸ್ ಬರೋದಿಲ್ಲ ಅಲ್ಲ, ಗಂಟೆ ವಾಪಸ್ ಬರೋದಿಲ್ಲ ಅಲ್ಲ, ಒಂದು ಫ್ರಾಕೆಟ್ ಆಫ್ ಸೆಕೆಂಡ್ ಮತ್ತೆ ವಾಪಸ್ ಬರೋದಿಲ್ಲ, ಹೋದ್ರೆ ಒಂದು ಸಾಲ ಅಲ್ಲಿ ಗಾನದು, ಯಾವ ಕಾಲಕ್ಕೂ ಮತ್ತೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಹಣಕಾಸು ಹೋದರೆ ದುಃಖ ಪಡ್ತೇವೆ, ಈ ಕ್ಷಣ ಹೋದರೆ ದುಃಖ ಪಡೋದೇ ಇಲ್ಲ. ಹಣಕಾಸು ಮತ್ತೆ ಬರಬಹುದು, ಇನ್ನೂ ಜಾಸ್ತಿ ಬರಬಹುದು, ಆದರೆ ಕಾಲ ಮಾತ್ರ ಏನು ಮಾಡಿ ಬರೋದಿಲ್ಲ. ಒಂದು ಒದ್ದಾಡ್ತಿರ್ತಾನೆ ಐ ಸಿ ಒಳಗೆ, ಯಾರು ಬರಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಸೇರಿ ಬದುಕ್ತಾನೆ, ಪಾಪ ಸಾಧ್ಯನೇ ಇಲ್ಲ, ಯಾರ ಕೈಯಲ್ಲಿ ವ್ಯಾಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕಾಲ ನಿಯಾಮಕ ಯಾರು ಗೊತ್ತಾ? ಭಗವಂತ ಮಾತ್ರ, ಬೇರೆ ಯಾರಿಗೂ ಕೂಡ ಕಾಲದ ಮೇಲೆ ಹತೋಟಿ ಇಲ್ಲ, ಸ್ವಾತಂತ್ರ್ಯನ ದೇವರೊಂದೇ. ಅನಂತರ ಮಹಾಲಕ್ಷ್ಮಿಯವರು ತಾರತಮ್ಯ ಕ್ರಮದಲ್ಲಿ ನಿಯಂತ್ರಣವನ್ನು ಮಾಡ್ತಾರೆ. ಇದು ಕಾಲದ ಲೆಕ್ಕ. ಇಂಥ ಕಾಲಗಳಲ್ಲಿ ಒಂದು ವರ್ಷದ ಅರ್ಥ ನಮಗಾಯ್ತು. ಈಗ 365 ದಿವಸ, 360 ದಿವಸ ಲೆಕ್ಕದಲ್ಲಿ ಚಂದ್ರಮಾನ ಸೌರಮ ವ್ಯತ್ಯಾಸ ಬರ್ತದೆ. ಇಂಥ ವರ್ಷಗಳು 100 ಆದಾಗ ಮನುಷ್ಯಮಾನ ಅಂತ ಕರೀತಾರೆ. ಇಂಥ ವರ್ಷಗಳು 100 ಆದರೆ ಒಂದು ಸಾಮಾನ್ಯವಾದ ಮನುಷ್ಯಮಾನ. ಇನ್ನು ಕಲಿಯುಗದ ಮಾನ ಎಷ್ಟು ಅಂತ ಮೊದಲನೇ ಪ್ರಶ್ನೆ. ಕಲಿಯುಗದ ಮಾನ ಎಷ್ಟು ಅಂದರೆ 432,000 ವರ್ಷ ಕಲಿಯುಗ ಇರೋದು. 432,000 ವರ್ಷ ಇದು ಒಂದು ಗ್ಯಾರಂಟಿ ಆಯಿತು. 2012 ಪ್ರಳಯ ಮೊದಲ ಶುದ್ಧ ಸುಳ್ಳು ಅಂತ ಎಷ್ಟು ಸುಳ್ಳಾಗ್ಯಾವ ಲೆಕ್ಕನೇ ಇಲ್ಲ. ಆಗಲೇ ಅಷ್ಟಕ ಮಹಾಗ್ರಹ ಕೂಟಾನೆ 1962 ಬಂದಿತ್ತು. ಆಗ ದೊಡ್ಡ ಗಲಾಟೆ ಎಬ್ಸಿದ್ರಲ್ಲ, ಜಗತ್ ಪ್ರಳಯ ಆಗುತ್ತೆ ಅಂದರೆ ಬೆಟ್ಟ ಹಾಕಿ ಕೂತಿದ್ರು. ಜಗತ್ ಪ್ರಳಯ ಅಂದ್ರೆ ಬೆಟ್ಟ ಹೋಗೋದಿಲ್ವಾ? ಎಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಕೇಳಿದ್ರೆ ಏನೋ ಒಂದು ಖುಷಿಗಳು. ಆಮೇಲೆ ಮತ್ತೊಂದು ಶುರುವಾಯಿತು 1999 9 ಸೆಪ್ಟೆಂಬರ್ ಗಟ್ಟಬೇಕು ಹೋಗುತ್ತೆ. ಅದು ಏನೂ ಆಗಲಿಲ್ಲ. ಈಗ 2012 ಕಟ್ಟಿಬಿಟ್ಟಿದ್ದಾರೆ. ಈಗಾಗಲೇ ಮೊನ್ನೆ ಮೇದಲ್ಲಿ ಶುರು ಮಾಡಿದ್ರು, ಮೇನಲ್ಲಿ ಹೋಗುತ್ತೆ ಅಂದರೆ ಅದು ಹೋಗಲಿಲ್ಲ. ಮೇ ಅಲ್ಲ ಖಂಡಿತವಾಗಿ, ಡೆಫಿನೆಟ್ಲಿ ನಾಟ್ ಅಂತ ಆಯ್ತು. ಮೇ ಅಲ್ಲ, ಮೇ ನಾಟ್ ಏನ ಆಗಲೇ ಇಲ್ಲ ಕೊನೆಗೆ. ಈ 2012 ಡಿಸೆಂಬರ್ ಅಂತಾರೆ, ಎಂದೆಂದೂ ಸಾಧ್ಯ ಇಲ್ಲ. ಅಂದರೆ ಇದಕ್ಕಿಂತ ನಮ್ಮ ಶಾಸ್ತ್ರ ಎಷ್ಟು ಪರ್ಫೆಕ್ಟ್ ಅಂತ ಕೇಳಿದರೆ, ಆಧುನಿಕರಿಗೆಲ್ಲ ಟಿ ವಿಗಳು ಮಾಡಿದ್ದೆ ಮಾಡಿದ ಸಿನಿಮಾ ಎಲ್ಲ ಬಂದು ಹೋಯ್ತು, ಅದರಲ್ಲಿ ಎಲ್ಲ ಸುಳ್ಳುಗಳು. ಜನ ಕಣ್ಣು ಮುಚ್ಚಿಕೊಂಡು ನೋಡ್ತಾರೆ, ಪಂಚಾಂಗ ನೋಡಿದ್ರೆ ಸಾಕು ನಮಗೆ. ನಿಶ್ಚಿಂತೆಯಾಗಿ ನಾವು ಯೋಚನೆ ಮಾಡಬಹುದು, ಜಗತ್ತಿನ ಪ್ರಳಯಕ್ಕೆ ಎಷ್ಟು ದೂರ ಇದೆ ಗೊತ್ತಾಗಿನ್ನು. 432 ಕಲಿಯುಗ ಮುಗಿದಕ್ಕೆ 432,000 ಮುಗಿದ 5,000 ಚಿಲ್ಲರೆ ಅಷ್ಟೇ. ಈಗ ಅಂದರೆ ಇನ್ನು ಕಲಿಯುಗದ ಉಷಃಕಾಲ ಅಷ್ಟೇ ಇದೆ. ಇದು ಮಧ್ಯಾಹ್ನ ಕಾಲದ ಕಲಿಯುಗ ಉಷಃಕಾಲ. ಆಗಲೇ ಏನೇನಾಗಿದೆ ಗೊತ್ತಾಗಿಬಿಟ್ರೆ ಮಧ್ಯಾಹ್ನ ಆಗಿರೋ ಲೆಕ್ಕ ಇದ್ಬೋದು. ಬೆಳಿಗ್ಗೆ 6 ಗಂಟೆಗೆ ಚೆಕ್ ಅಂದರೆ ಮಧ್ಯೆ 12 ಗಂಟೆಗೆ ಆಗಿರ್ಬೋದು. ಅಂದರೆ ಕಲಿಯುಗ ಮುಂದೆ ಏನೇನಾಗ್ತದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತೂ ಕಲಿಯುಗದ ಮಾನ ಇತ್ತು 432,000 ವರ್ಷ ಇಂಟು 2. ಇದು ತ್ರೇತಾಯುಗ. ಇದ್ರ ದ್ವಾಪರ ಇದ್ದು ಕಲಿಯುಗಕ್ಕೆ 2ರಷ್ಟು ಅದು ದ್ವಾಪರ ಈಗ. ಕಲಿಯುಗದ 8/3 ಅದು ತ್ರೇತಾಯುಗ, ಅದ್ರ 3ರಷ್ಟು. ಇಂಟು 4 ಮಾಡಿದಾಗ ಅದು ಕೃತಯುಗ, 4ರಷ್ಟು ಕೃತಯುಗ. ಒಟ್ಟು 4 ಸೇರಿಸ್ಬಿಟ್ರೆ ಒಂದು ಮಹಾಯುಗ ಅಂತ ಕರೀತಾರೆ. 4 ಸೇರಿಸಿದ್ರೆ ಒಂದು ಮಹಾಯುಗ. ಇದು 432,000 ವರ್ಷ ಕಲಿಯುಗ ಒಂದೇ. ನಾಲ್ಕು ಸೇರಿಸಿದರೆ ಮಹಾಯುಗಕ್ಕೆ ಎಷ್ಟಾಗುತ್ತೆ ಗೊತ್ತಾ? 43,20,000 ವರ್ಷ. 43,20,000 ವರ್ಷಕ್ಕೆ ಒಂದು ಮಹಾಯುಗ ಅಂತ ಕರೀತಾರೆ, ಮಹಾಯುಗ. ಆಮೇಲೆ ಇಂಥ ಮಹಾಯುಗಗಳು 71 ಆಗಬೇಕು, ಇನ್ನು ಕರೆಕ್ಟಾಗಿ 71.something ಆಗಬೇಕು. ಅಲ್ಲಿಗೆ ಒಂದು ಮನ್ವಂತರ ಅಂತ ಕರೀತಾರೆ. 71 ಮಹಾಯುಗಗಳು ಮನ್ವಂತರ ಅಂದರೆ ಮನು ಇರೋ ಕಾಲ. ಅದು ಪಾರ್ಲಿಮೆಂಟ್ ಎಲೆಕ್ಷನ್ 5 ವರ್ಷ ಇದ್ದೇವೆ, ಆ ಲೆಕ್ಕದಲ್ಲಿ ಇದು 5 ವರ್ಷ ಎಲೆಕ್ಷನ್ ಅಂತ ಕರೆಯಾಗಿ ಮನು ಚೇಂಜ್ ಆಗಬೇಕಾದ್ರೆ ಎಷ್ಟು ವರ್ಷ ಆಗಬೇಕು? 43,20,000 ಇಂಟು 71 ವರ್ಷ ಆಗಬೇಕು. ಆಗ ಮನುಗಳ ವೈಶಿಷ್ಟ್ಯ ಎಷ್ಟು ದೊಡ್ಡದಿರಬೇಕು. ಅಂಥ ಮನುಗಳಲ್ಲಿ ಎಂಥ ಮಹಾನುಭಾವರು ಮನುಗಳು, ಎಷ್ಟು ದೀರ್ಘಕಾಲದ ಅವಧಿಯವರು, ನಿಜವಾದ ಚಕ್ರವರ್ತಿಗಳು ಅವರು ಅಂತ ಕರೀತಾರೆ. ಇವರೆಲ್ಲ ಚಕ್ರವರ್ತಿಗಳಲ್ಲ. ಇವತ್ತು ನಾಳೆ ಇವರಿಗೆ ಗೊತ್ತಿಲ್ಲ ಪಾಪ, ಇವತ್ತು ನಾಳೆ ಏನು, ಎಲ್ಲರಿಗೂ ಭಾರಿ ಆತಂಕದ ಕ್ಷಣ. ಅಲ್ಲೇನು ನಿಶ್ಚಿಂತೆ, ದೇವರ ಅಪಾಯಿಂಟ್ಮೆಂಟ್ ಆಗಿರ್ತದೆ ಗೊತ್ತಾ? 100% ಕರೆಕ್ಟ್ ಅದು. ಇವರ ಅಪಾಯಿಂಟ್ಮೆಂಟ್ ಶೋಕಿ ಯಾವಾಗಲೂ ಶೇಖಿ ಯಾವಾಗುತ್ತೆ ಇರೋ ಗೊತ್ತಿರೋದಿಲ್ಲ. ಅವರಿಗೂ ಗೊತ್ತಿಲ್ಲ, ಮಾಡಿದವ್ರಿಗೂ ಗೊತ್ತಿಲ್ಲ. ಅಂದರೆ ಪರಮಾತ್ಮನ ವ್ಯವಸ್ಥೆ ಹೊರತು ಮನುಷ್ಯನ ವ್ಯವಸ್ಥೆ ಅಲ್ಲ, ಜನಗಳ ವ್ಯವಸ್ಥೆ ಅಲ್ಲ, ಜನಾರ್ದನ ವ್ಯವಸ್ಥೆ ಅನ್ನೋದಕ್ಕೆ ನಮ್ಮ ಕಾಲಮಾನವನ್ನು ನೋಡಬೇಕು ನಾವು. ಇನ್ನು ಮುಂದೆ ಹೋದರೆ ಮನು ಇಷ್ಟಾದರೆ ಏನಾಯ್ತು ಗೊತ್ತಾ? ಒಂದು ಮನ್ವಂತರ ಆಯಿತು. 43,20,000 ಇಂಟು 71 ಆದರೆ ಒಂದು ಮನ್ವಂತರ, ಇಂಟು 14 ಮನುಗಳಾದರೆ ಬ್ರಹ್ಮದೇವರಿಗೆ ಒಂದು ಹಗಲು. ತಲೆ ಕೆಟ್ಟ ಹೋಗ್ಬಿಡ್ತದೆ ಯೋಚನೆ ಮಾಡೋಕ್ಕೆ ಹೋದರೆ, ತಲೆ ಬ್ಲಾಸ್ಟ್ ಆಗಬೇಕಷ್ಟೆ. ಬ್ರಹ್ಮದೇವರಿಗೆ ಒಂದು ಹಗಲಾಗಬೇಕಾದ್ರೆ ಇಷ್ಟು ಮನುಗಳು 14 ಆಗಬೇಕು. ಅಲ್ಲಿ ಬರೀ ಒಂದು ಹಗಲು ಬ್ರಹ್ಮದೇವರಿಗೆ, ಎರಡ ಅಲ್ಲ, ಒಂದು ದಿವಸ ಅಲ್ಲ, ಮತ್ತೆ ಒಂದು ಹಗಲು ಅಷ್ಟೆ, 12 ಅಷ್ಟೆ. ಅದಕ್ಕೆ ಮನ್ವಂತರ ಪ್ರಳಯ ಅಂತ ಕರೀತಾರೆ. ಯಾವುದು? ಮನುಗಳು ಚೇಂಜ್ ಆದಾಗ ಮನ್ವಂತರ ಪ್ರಳಯ, ಯುಗ ಬದಲಾದಾಗ ಯುಗ ಪ್ರಳಯ, ಯುಗ ಬದಲಾದಾಗ ಯುಗ ಪ್ರಳಯ, ಅದು ಯುವ ಅಂತ ಅಂತ ಹೆಸರು. ಅದು ಮಹಾಯುಗಳು ಬದಲಾದಾಗ ಅದು ಒಂದು ಮಹಾಯುಗದ ಪ್ರಳಯ. ಈ ಮನು ಬದಲಾದಾಗ ಬರೋದು ಮನ್ವಂತರ ಪ್ರಳಯ. 14 ಮನುಗಳು ಹೋದಾಗ ಬರುತ್ತಲ್ಲ, ಅದು ದಿನ ಪ್ರಳಯ ಅಂತ ಹೆಸರು. ಬ್ರಹ್ಮದೇವರ ಒಂದು ದಿನದ ಪ್ರಳಯ ಅದು. ಅಷ್ಟೇ ರಾತ್ರಿ, ಮತ್ತೆ ಅಷ್ಟೇ ಕಾಲವಾದರೆ ಬ್ರಹ್ಮದೇವರಿಗೆ ರಾತ್ರಿ. ಅಂದರೆ ಬ್ರಹ್ಮದೇವರಿಗೆ ಒಂದು ದಿವಸ ಆಗಬೇಕಾದ್ರೆ ಏನಾಗಬೇಕು ಲೆಕ್ಕ ಆಯ್ತಾನೆ? ಬ್ರಹ್ಮದೇವರ ಕಾಲಮಾನ ಎಷ್ಟಿರೋದು? ಆದರೆ ಇಂಥ ಕಾಲಮಾನ ಇನ್ನು ಯಾರಿಗಿಲ್ಲ. ಜೀವಕೋಟಿಯಲ್ಲಿ ಹೈಯೆಸ್ಟ್ ಕಾಲಮಾನ ಅಂದ್ರೆ ಅವರು ಅದನ್ನು ಸುಲಭವಾಗಿ ಅರ್ಥ ಆಗುತ್ತೆ. ಸೆಂಟ್ರ್ ರಿಕ್ಷ ಒಂದು ಸೆಂಟ್ರ್ ಇಟ್ಕೊಳ್ಳಿ, ಸರ್ಕಲ್ ಎಡಿತಾ ಹೋಗಿ, ಚಿಕ್ಕ ಸರ್ಕಲ್ ಹೇಗಿದೆ, ದೊಡ್ಡ ಸರ್ಕಲ್ ಹೇಗಿರುತ್ತೆ ಇಟ್ಕೊಳ್ಳಿ. ಅಲ್ಲಿ ಸುತ್ತಿ ಬರೋ ಹೊತ್ತಿ ಸಿಕ್ಕ ಎಷ್ಟು ಸುತ್ತಬಹುದು ಚಿಕ್ಕ ಸರ್ಕಲ್? ನಾವೆಲ್ಲ ಇಷ್ಟು ಸ್ಪಾಡ್ ಡಾಟಲ್ಲಿ ಇದ್ದಾಗಿದ್ದೇವೆ. ಬ್ರಹ್ಮ ವಿಶಾಲವಾದಂಥ ಅಂಥ ಬ್ರಹ್ಮದೇವರ ದಿನಗಳು 360 ಒಂದು ವರ್ಷ ಅವರಿಗೆ. ಬ್ರಹ್ಮದೇವರಿಗೆ 360 ದಿವಸಗಳು ಇಂಥವಾದರೆ ಒಂದು ವರ್ಷ, ಅಂಥದ್ದು 100 ಆದರೆ ಬ್ರಹ್ಮದೇವರು ಚೇಂಜ್ ಆಗ್ತಾರೆ. ಮೊದಲು ನೋಡಿನೇ ನಾವು ಆಶ್ಚರ್ಯಪಟ್ಟೆವು, ಮನುಗಳ ಕಾಲ ಕೇಳಿದಾಗಲೇ ಆಶ್ಚರ್ಯವಾಗಿ, ಇನ್ನು ಬ್ರಹ್ಮದೇವರ ಕಾಲ ಕೇಳಿದಾಗ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಅದಕ್ಕೆ ಪರಕಾಲ ಅಂತ ಹೆಸರು. ಬ್ರಹ್ಮದೇವರ 100 ಆಯುರ್ಮಾನವನ್ನು ಪರಕಾಲ ಅಂತ ಕರೀತಾರೆ. ಪರನಾಮ ನಿಮೇಶ ಕಾಂತೆ, ಆಚಾರ್ಯ ಉಪಯೋಗಿಸಿದ ಪದ ಪರಕಾಲ. ಇಷ್ಟು ಕಾಲ ದೇವರಿಗೆ ಹಾಯಿರಿ ಆಗುತ್ತೆ ಅಂತ ಪ್ರಶ್ನೆ ಆಗಿದೆ. ಈ ಬ್ರಹ್ಮದೇವರಿಗೆ ಹೋದ್ವಿಲ್ಲ, ದೇವರಿಗೆ ಕಾಲ ಏನಾಗುತ್ತೆ ಅಂತ ಕೇಳಿದರೆ, ದೇವರಿಗೆ ಒಂದು ಬರೀ ಕಣ್ಣು ಬಿಡಿಸಿದ ಕಾಲ ಆಗ್ತದೆ. ಒಂದ್ಸರಿ ಬಿಡಿಸಿದ್ರೆ ಎಷ್ಟು ಆಗ್ತದೆ ಅಂದರೆ, ದೇವರು ಒಂದ್ಸರಿ ಕಣ್ಣು ಬಿಡಿಸಿದ್ರೆ ಬ್ರಹ್ಮದೇವರು ಶಿಫ್ಟ್ ಆಗ್ತಾರೆ ಅಂತ ಅರ್ಥ. ಒಂದ್ಸರಿ ದೇವರಿಗೆ ಅಂದ್ರೆ ಸಾಕು. ಆಗ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಮ್ಮ ನಾಮಿಶೋಕ್ ಅರ್ಥ ಆಗ್ತದೆ. ಅದು ಸುಮ್ಮನೆ ಹೇಳಿದ್ದಲ್ಲ, 100% ಫ್ಯಾಕ್ಟ್. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗಲವ ಮಾತ್ರ ತೂರ್ತಿ ದಾಸ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಇದು ದೇವರ ಕಾಲ ಅಂತ ತಿಳ್ಕೊಂಡಾಗ ಇನ್ನು ಅಹಂ ಬ್ರಹ್ಮಾಸ್ತಿ ಅನ್ಕೊಳಕ್ ಬರ್ತದೆ? ಯಾರಿಗಾರು ಯೋಚನೆ ಮಾಡಿರೋಣದ್ದು, ಎಲ್ಲಿ ದೇವರು ಎಲ್ಲಿ ನಾವು? ಈ ಅಜ ಗಜಗಳು ಬಂದ್ರೇನೆ ಯಾರು ಕೇರ್ ಮಾಡೋರು? ಎಲ್ಲಿ ಅಜ ಎಲ್ಲಿ ಗಜ, ಎಲ್ಲಿ ಇರುವೆ ಎಲ್ಲಿ ಗಜ, ಎಲ್ಲಿ ಜೀವ ಎಲ್ಲಿ ಭಗವಂತ? ಇದು ಅರ್ಥ ಮಾಡಿಕೊಂಡ್ರೆ ಕಾಲಮಾನದ ಲೆಕ್ಕದಲ್ಲೂ ಕೂಡ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ನಮಗೆ ಅಲ್ಲೊಂದು ಪ್ರಶ್ನೆ, ದೇವರು ಕಣ್ಣು ಬಿಡಿಸ ಕಾಲ ಅಂದ್ರಲ್ಲ, ಅದ್ರಲ್ಲಿ ಲೆಕ್ಕ ಆಗ್ತಾ ಆದ್ರೆ ದೇವ್ರಿಗೆ 100 ಆಗ್ತದೆ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಉಪಚಾರ ಅಷ್ಟೇ ಇರುತ್ತೆ. ನಮ್ಗೆ ಹೇಳೋದಕ್ಕೆ ಹೇಳಿದ್ದೆ ಹೊರತು ದೇವರಿಗೆ ಕಾಲಮಾನನೇ ಇಲ್ಲ. ಕಾಲಾತೀತ ಅಂತ ಕರೀತಾರೆ, ಕಾಲಾತೀತನಾದವರು. ಅಬೌಟ್ ಟೈಮ್, ಅಬೌಟ್ ಟೈಮ್ ದೇವರೊಬ್ಬನೇ. ಅಬೌಟ್ ಟೈಮ್, ಕಾಲ ಅಂದ್ರೆ ಏನು? ಗರುಡ. ಕಾಲ ಅಂದರೆ ಗರುಡ, ಗರುಡನ ಮೇಲೆ ದೇವರು ಕೂತಿದ್ದಾನೆ ಅಂದರೆ ಅಬೌಟ್ ಟೈಮ್ ದೇವರಿದ್ದಾನೆ ಅಂತ. ದೇವರಿಗೆ ಕಾಲಾತೀತ ಕಾಲದ ಪ್ರಶ್ನೆಯೇ ಬರುತ್ತೆ. ಗರುಡೋತ್ಸವ ಮಾಡೋ ಉದ್ದೇಶ ಏನಂದರೆ, ತೆಂಗೆ ಹೊಡ್ಕೊಂಡು ಬರಲಿಕ್ಕಲ್ಲ, ಪ್ರಸಾದ ತಿನ್ನಲಿಕ್ಕಲ್ಲ, ದೇವರಿಗೆ ಕಾಲದ ಬಂಧನ ಇಲ್ಲ ಅಂತ ಹೇಳ್ಬೋದು. ಅದನ್ನೇ ಕಾಲೋಸ್ಮಿ ಲೋಕ ಕ್ಷೇತ್ರ ಪ್ರವೃದ್ಧ ಕೃಷ್ಣ ಹೇಳ್ತಾರೆ. ನಾನು ಕಾಲ, ಇಡೀ ಕಾಲ ನಿಯಂತ್ರಣ ಮಾಡ್ತೇನೆ ಅಂತ ಹೇಳ್ತಾರೆ. ಕಾಲನೆ ದೇವರಲ್ಲ, ಮತ್ತೆ ನೆನ್ಬಿಡ್ಬೇಕು, ಕಾಲನೆ ದೇವರಲ್ಲ, ಕಾಲ ನಿಯಾಮಕ ದೇವರು. ದೇವರಿಗೆ ಕಾಲ ಅಂತ ಹೆಸರಿದೆ, ಕಾಲ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ದೇವರಿಗೆ ಕಾಲ ಅಂತ ಹೆಸರು ಉಂಟು. ಅಂಥ ಕಾಲ ಭಗವಂತ. ಇಂಥ ಕಾಲ ಮತ್ತೆ ಬರೋದು ಮಹಾಲಕ್ಷ್ಮಿ ಒಂದೇನೆ. ಅವರಿಬ್ಬರು ದೇಶದಾಸವರು, ಕಾಲದಾಸವರಾದ್ದರಿಂದ ಅವರಿಗೂ ಕೂಡ ಅದೇ ಕಾಲ. ಇನ್ನು ಬ್ರಹ್ಮದೇವರ ಕಾಲ ನೆಕ್ಸ್ಟ್ ಬಂದಿದ್ದು ಬ್ರಹ್ಮದೇವರ ಕಾಲ. ಆದ್ದರಿಂದ ಅತಿ ಹೆಚ್ಚು ಕಾಲದ ದೇವರು, ಕಾಲಾತೀತನಾದ ದೇವರು ಸರ್ವೋತ್ತಮ, ಅತಿ ಹೆಚ್ಚು ಕಾಲದ ಬ್ರಹ್ಮದೇವರು ಜೀವೋತ್ತಮ. ಆಗ ನಮಗೆ ಸರ್ವೋತ್ತಮ ಜೀವೋತ್ತಮ ಅನ್ನೋದು ಕೂಗ ಪದಗಳಲ್ಲ. ನಮಗೇನಾಗುತ್ತೆ ಮತ್ತೆ ಊಟ ಲೇಟ್ ಆದಾಗ ಗೋರಕ್ಕೆ ಹೋಗಿಬಿಟ್ರೆ ಬಡಿಸ್ತಾರೆ ಅಂತ ಅರ್ಥ. ಅರಿ ಸರ್ವೋತ್ತಮ ಇದು ಕೂಗ್ತಿರ್ತಾರೆ, ಅದು ಕೂಗೋದಲ್ಲ, ಕೂಗಬಾರ್ದು ಅಂತಲ್ಲ, ಕೂಗೋದ್ರ ಅರ್ಥ ಇರಬೇಕು. ಹರಿ ಸರ್ವೋತ್ತಮ ಯಾತಕ್ಕೆ ಈ ಯೋಚನೆ ಮಾಡಿ, ಈ ಕಾಲಮಾನದ ಲೆಕ್ಕದಲ್ಲೂ ಹರಿ ಸರ್ವೋತ್ತಮ ಅಂತ ಹೇಳಿದಾಗ ಇನ್ನು ವಿವಾದಕ್ಕೆ ಬರೋ ಚಾನ್ಸೇ ಇಲ್ಲ. ತಾರತಮ್ಯನೂ ಬಂತು, ಭೇದ ಸಿದ್ಧಾಂತನೂ ಬಂತು. ಇದನ್ನ ಸ್ವಲ್ಪ ಯೋಚನೆ ಮಾಡಿ, ಅಂಗಡಿಯಲ್ಲಿ ಪುಸ್ತಕ ಸಿಗ್ತಾ ಇರುತ್ತೆ, ಅಲ್ಲಲ್ಲಿ ಬೀದಿಯಲ್ಲಿ ಸಿಗ್ತಾ ಇರುತ್ತೆ ಪುಸ್ತಕಗಳು, ಸುಮ್ಮನೆ ಯಾವುದೋ ಪುಸ್ತಕ ತಗೊಂಡು ಓದಿ ನೀವು. ಆ ಶುರು ಮಾಡೋದು ಏನೇ ಶುರು ಮಾಡ್ತಾರೆ ಗೊತ್ತಾ, ವಿಷ್ಣು ಜಗ ಸೃಷ್ಟಿ ಮಾಡಿದೆ ಅಂತಲೇ ಶುರು ಮಾಡಿ. ಯಾವ್ಯಾವುದೋ ಬೀದಿ ಪುಸ್ತಕಗಳು ಅಲ್ಲಿ ಹೇಳಬೇಕಾದ್ರೂ ಕೂಡ ವಿಷ್ಣುವೇ ಆಶ್ಚರ್ಯ. ಅಂದರೆ ದೇವರು ಯಾವ ದೇವರ ಹೆಸರನ್ನು ಹೇಳೋದು ಸಾಧ್ಯ ಇಲ್ಲ. ಈ ದೃಷ್ಟಿಯಲ್ಲಿ ಈ ಕಾಲಭಾರದ ಲೆಕ್ಕದಲ್ಲಿ ಕಾಲ ಅಂದರೆ ವಿಷ್ಣು, ಸಂವತ್ಸರ ಅಂದರೆ ವಿಷ್ಣು, ವತ್ಸರ ಅಂದರೆ ವಿಷ್ಣು, ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ಆ ಸಂವತ್ಸರ, ಸಂವರ್ತಕ, ಸಂವತ್ಸರ ಎಲ್ಲ ದೇವರ ಹೆಸರುಗಳ ವಿಷ್ಣು ಕೂಡ. ಅಂದರೆ ಪ್ರತಿಯೊಂದು ಹೆಸರು ದೇವರ ಹೆಸರು, ಸರ್ವಶಬ್ದ ವಾಚ್ಯತ್ವ ದೃಷ್ಟಿಯಿಂದ ಕೂಡ ಪ್ರತಿಯೊಂದು ಹೆಸರು ದೇವರ ಹೆಸರುಗಳೇ. ಅದು ಕಾಲ ದೇಶದ ಹೆಸರು, ಪ್ರಾಣಿಯ ಹೆಸರು, ಏನೇ ಆಗಿರಲಿ, ಸಂವತ್ಸರದ ಹೆಸರು, ಕಾಲಾಂಬ ಹೆಸರು, ಎಲ್ಲವೂ ದೇವರದ್ದೇನೆ. ಈ ದೇವರ ಮಹಿಮೆ ಅರ್ಥವಾದರೆ ಅದು ನಮ್ಮ ಸಾಧನದ ಒಂದು ಭಾಗ. ನಮಗಿನ್ನು ಲೋಕದೃಷ್ಟಿಯಲ್ಲಿ ಅರ್ಥ ಆಗ್ತದೆ. ವರ್ಕರ್ಸ್ಗೆಲ್ಲ ಟೈಮ್ ಹಾಕಿರ್ತಾರೆ, ವಿಷ್ಣು ಬರೋ ವಿಷ್ಣು ಹೋಗ್ಬೇಕು, ಓನರ್ಗೆ ಹೆಸರೇ ಇದೆ, ಟೈಮ್ ಯಾವಾಗ ಬರ್ತಾರೆ ಬರದೇ ಇಲ್ಲ, ಬೇಕಾದ್ರೆ ಅವರು ಯಾವ ಬೇಕಾದ್ರೆ ಬರ್ತಾರೆ ಯಾವಾಗ ಹೋಗ್ತಾರೆ, ಯಾಕಂದ್ರೆ ಪ್ರೊಪ್ರೈಟರ್ ಅಂತ ಕರೀತಾರೆ. ಅವರಿಗೆ ಕಾಲದ ಬಂಧನ ಇಲ್ಲ. ಇವತ್ತು ಜಗತ್ತು ಆಫೀಸರ್ ಪ್ರೊಪ್ರೈಟರ್ಗೆ ಆಫೀಸರ್ ಕಾಲದ ಬಂಧನ ಇಲ್ಲ. ಆದರೆ ಇವತ್ತು ಪರಮಾತ್ಮ ಇಡೀ ವಿಶ್ವದ ಸಮ್ರಾಟನಾದ್ದರಿಂದ ಅದು ಕಾಲದ ಬಂಧನ ಯಾವ ಕಾಲಕ್ಕೂ ಇಲ್ಲ. ಇದು ಗರುಡೋತ್ಸವದ ಮಹಿಮೆ. ಇನ್ನು ಬ್ರಹ್ಮದೇವರು ಒಂದ್ಸರಿ ದೇಹ ಬಿಡಬೇಕು, ಅವರು ವೈಕುಂಠಕ್ಕೆ ಹೋಗೋರು ದೇಹ ಬಿಟ್ಟು ಹೋಗಬೇಕು. ಅಂದರೆ ಅವರಿಗೆ ಒಂದು ಹತ್ತದಲ್ಲಿ ದೇಹ ಬಿಡೋ ಯೋಗ ಇದೆ, ದೇವರಿಗೆ ಅದಿಲ್ಲ. ಈ ಮೃತ್ಯು ಅಂತ ಕರೀತಾರೆ, ಮೃತ್ಯು ಎಲ್ಲರೂ ಮೃತ್ಯುವಿನ ಅಧೀನದಲ್ಲಿ ಬರೋರೆ. ಯಾವುದೋ ಮೃತ್ಯು ಬ್ರಹ್ಮದೇವರನ್ನು ಕೊಲ್ಲೋದಿಲ್ಲ, ಅದು ಪರಮಾತ್ಮನೇ ತಾನು ಸ್ವೀಕಾರ ಬ್ರಹ್ಮದೇವರನ್ನು ಲಯಗೊಳಿಸ್ತಾನೆ, ಮೋಕ್ಷ ಕಳಿಸ್ತಾನೆ. ದೇವರಿಗೆ ಮಾತ್ರ ಅದಿಲ್ಲ ಅಂತ ಹೇಳೋದಕ್ಕೋಸ್ಕರ ಪರಮಾತ್ಮ ಏನಾಗಿದ್ದಾನೆ, ಶೇಷಶಾಯಿ ಆಗಿದ್ದಾನೆ. ಶೇಷಶಾಯಿ ಏನೇನು ಗೊತ್ತಾ, ಅಬೌ ಡೆತ್ ಅಂತ ಅರ್ಥ. ಮೃತ್ಯುವಿಲ್ಲದವನು ಶೇಷಶಾಯಿ, ಕಾಲ ಲೆಕ್ಕ ಇಲ್ಲದವನು ಗರುಡವಾಹನ. ಗರುಡವಾಹನ ಅಂದರೂ ಶ್ರೀಹರಿ, ಶೇಷಶಾಯಿ ಅಂದರೂ ಶ್ರೀಹರಿ. ಅಂದರೆ ಕಾಲ ನಿಯಾಮಕನೂ ಅವನೇ, ಇವನು ಅವನೇ. ಅದನ್ನು ನಾವು ಈ ರೀತಿಯಲ್ಲಿ ಹೇಳಿದಾಗ ನಾವು ಬರೀ ವ್ಯಕ್ತಿಯಲ್ಲಿ ಕಾಣೋದಲ್ಲ, ಅದರಿಂದ ಅಂತರಾರ್ಥ ನೋಡಿದಾಗ ದೇವರ ಮಹಿಮೆ ಎಷ್ಟು ಅಂತ ಗೊತ್ತಾಗುತ್ತೆ. ಇಂಥ ಪರಮಾತ್ಮ ಅರ್ಥ ಮಾಡ್ಕೋಬೇಕಾದ್ರೆ, ಆರಾಧನೆ ಮಾಡಬೇಕಾದ್ರೆ ಇಂಥ ವತ್ಸರಗಳು ಭಾರಿ ಮುಖ್ಯ. ನಮ್ಮ ವತ್ಸರಗಳಲ್ಲಿ ನಾವು ಇದ್ದೇವೆ ಇವತ್ತಿನ ದಿವಸ. ಮನುಷ್ಯ ಮಾಡಿದ 60 ಸಂವತ್ಸರಗಳು, 60 ಪ್ರಭವ ವಿಭವ ಅಂತ ಶುರುವಾಗ್ತದೆ. ಅದು ಒಂದ್ಸರಿ ಸುತ್ತಿದ್ರೆ ಒಂದು ಕಾಲಚಕ್ರ 60 ಅಂತ ಆಯ್ತದೆ. ಅದೇ ಸುತ್ತ ಹೋಗೋದು. ಮನುಷ್ಯನ ಆಯುರ್ಮಾನವನ್ನು ಪರಮಾತ್ಮ ಕಲಿಯುವ 120 ವರ್ಷ ಅಂತ ಹೇಳಿದ್ದಾನೆ. 120 ಒಂದು 2 ಸರ್ ತಿರುಗಬೇಕು ಅಲ್ಲಿಗೆ 120 ವರ್ಷ. ಪೂರ್ಣಾಯುಷ್ಯ ಕಲಿಯೋದು 120 ವರ್ಷ, ಅದು ಇದರಲ್ಲೇ ಹೇಳ್ತಾರೆ. 120 ವರ್ಷ ಪೂರ್ಣಾಯುಷ್ಯ. ಕೃತಿಕದ ಪೂರ್ಣಾಯುಷ್ಯ ಎಷ್ಟು ಗೊತ್ತಾ, 100,000 ವರ್ಷ ಅಂತ. ಕೃತಿಕದ 100,000 ವರ್ಷ ಪೂರ್ಣಾಯುಷ್ಯ ಹೇಳಿದರೆ ಆಶ್ಚರ್ಯ ಆಗುತ್ತೆ. 100,000 ವರ್ಷ ಯೋಚನೆ ಮಾಡೋ ಸ್ಥಿತಿಯಲ್ಲೂ ನಾವಿಲ್ಲ. ಕೃತಿಕದಲ್ಲಿ ಆಗಿರ್ತಾರಂತೆ, ಕೃತಯುಗ ಅದು ಅತ್ಯಂತ ಬರೀ ಪುಣ್ಯದ ಯುಗ. ಲೆಕ್ಕ ಹಾಕ್ತಾರೆ ಪಾಪ ಎಷ್ಟು ಪುಣ್ಯ ಎಷ್ಟು ಕಲಿ ಕೃತಯುಗದಲ್ಲಿ ಅಂತ ಕೇಳಿದರೆ, ಪುಣ್ಯ 20 ಪಾಪ 0. ಇದು ಪಂಚಾಕ್ಷರದ ಒಂದು ಭಾಗ. ಪುಣ್ಯ 20 ಪಾಪ 0, ಪಾಪ ಮಾಡೋದೇ ಇಲ್ಲ ಅಂತ ಕೃತಯುಗದ. ಅದಕ್ಕೆ ಕೃತಯುಗ, ಸರ್ವಂ ಕೃತಮೇವ ಅಕೃತಂ ಕಿಂಚಿತಪಿ ನಾಸ್ತಿ. ಆಯ್ತು ಏನಾದರೂ ಆಯ್ತು, ಕೆಲವರು ಆಯ್ತು ಏನಾದರೂ ಆಯ್ತು ಆಯ್ತು ಅಂತಿರ್ತಾರೆ. ಕಲಿಯುಗದಲ್ಲಿ ಮಾಡುವಂತಿಲ್ಲ, ಏನು ಹೇಳಿದ್ರು ಆಯ್ತು ಅಂತಲೇ ಅರ್ಥ. ಅಸ್ಟ್ರೋಮೆಟಿಕ್ ಪರ್ಫೆಕ್ಷನ್ ಕೃತಯುಗ ಅಂತದ್ದು. ಅದು ಕಲಿ ಹೆಸರಿನಲ್ಲಿ ಅದರ ಮಹತ್ವ ಬಂದಿದೆ. ಕೃತಯುಗದಲ್ಲಿ ಮನುಷ್ಯನ ಆಯುಷ್ಯ 100,000 ವರ್ಷ. ಯಾತಕ್ಕೆ ಅಂದರೆ ನಮ್ಮಲ್ಲೇ ಕಾಮನ್ ಸೆನ್ಸ್ ಇದೆ. ಯಾರು ಸರಿಯಾಗಿ ಕೆಲಸ ಮಾಡಿಸ್ಕೊಂಡಿರ್ತಾರೋ ಅವ್ರು ಪೂರ್ತಿ ಟೈಮ್ ಸರ್ವಿಸ್ ಮಾಡ್ತಾರೆ. ರಿಟೈರ್ ಆದರೆ ಎಕ್ಸ್ಟೆನ್ಷನ್ ಕೊಡ್ತಾರೆ ಮತ್ತೆ ಅವನಿಗೆ, ಏನಾದ್ರೂ ಬಾಂಧ ಕರ್ಕೊಂಡು ಹೋಗ್ತಾರೆ. ಯಾಕೆ ಸರಿಯಾಗಿ ಕೆಲಸ ಮಾಡ್ತಾನಲ್ಲ. ಕೃತಿಗಳಲ್ಲಿ ಎಲ್ಲ ಪುಣ್ಯಜೀವಿಗಳಾದ್ದರಿಂದ, ಎಲ್ಲ ಸಾಧನೆ ಮಾಡೋರಾದ್ದರಿಂದ ಅವರ ಆಯುಷ್ಯ ಪೂರ್ಣ 100,000 ವರ್ಷಗಳ ಕಾಲ ಇರ್ತಾರೆ. ಅದೇನು ಕೆಲವು ಇನ್ನೂ ಜಾಸ್ತಿ ಇರ್ತಾರೆ, ಅದು ಸಾಮಾನ್ಯ ಆಯುಷ್ಯ. 100,000 ವರ್ಷ ಸಾಮಾನ್ಯ ಆಯುಷ್ಯ. ಪುಣ್ಯ 20 ಪಾಪ 0, ಎತ್ತರ ಎಷ್ಟು ಗೊತ್ತಾ, ಅದಕ್ಕೆ ತಕ್ಕಂತೆ ಎತ್ತರ ಇರ್ತಾನೆ ಅಂತ ಮನುಷ್ಯ. 28 28 ಮೊಳ ಅವರು ಮಡದಲ್ಲಿ 28 ಮೊಳ ಹಿಟ್ಟಿರುತ್ತಂತ. ಇದರ ನಂಬಾರದಂತೆ ಕೇಳಬಾರ್ದು, ನಂಬಲೇಬೇಕು. ಡೈನೋಸಾರ್ಗಳು ಹೇಗಿದ್ದು ಗೊತ್ತಾಯ್ತಲ್ಲ, ಪ್ರೊಪೋರ್ಷನೇಟ್ ಮನುಷ್ಯ ಆಗಿರ್ತಾನೆ. ಆಗಿದ್ರೆ ಡೈನೋಸ್ ಹಾಕಿ ಪ್ರೊಪೋರ್ಷನೇಟ್ ಎಲ್ಲ ಚೇಂಜ್ ಆಗಬೇಕಲ್ಲ. ಇವತ್ತು ಕೂಡ ಅದೆಲ್ಲ ವಿದಿತ್ತಲ್ಲ, ಈಜಿಪ್ಟ್ನಲ್ಲೆಲ್ಲ ಅಗ್ರ ನೋಡಿದಾರಲ್ಲ, ಅವ್ರ ದೇಹಮಾನದ ಅವ್ರ ಸ್ಕೆಲಿಟನ್ ಕೂಡ ಇದು ದೊಡ್ಡದಿದೆ, ನಾರ್ಮಲ್ ಸೈಜಿನ ಜಾಸ್ತಿ ಇರೋದವೆಲ್ಲ ಕೂಡ. ಯಾಕಂದ್ರೆ ಆ ಕಾಲ ಬಹಳ ಹಿಂದಿನ ಕಾಲ ಆದ್ದರಿಂದಾಗಿನೇ ಎತ್ತರದಲ್ಲಿ ವ್ಯತ್ಯಾಸ ಇದೆ. ನಮ್ಮಲ್ಲೇ ದೊಡ್ಡತಾ ಇರ್ತೇವೆ, ಶಕ್ತಿ ವ್ಯತ್ಯಾಸ ಎಲ್ಲ ಆಗ್ತಾ ಹೋಗುತ್ತೆ. ಆಚಾರ್ಯ ಮಾತನ್ನು ಹೇಳ್ತಾರೆ, ಯುಗಾನುಸಾರ ಮೂಲ ರೂಪಾನುಸಾರ ಅವರವರ ಎತ್ತರ ಪುಣ್ಯ ಎಲ್ಲ ಕೂಡ ವರ್ಷ ಅವರ ಆಯುರ್ಮಾನಕ್ಕೆ ತಕ್ಕಂತೆ ಕಾಲಮಾನಕ್ಕೆ ತಕ್ಕಂತೆ ಕಡಿಮೆ ಆಗ್ತಾ ಹೋಗುತ್ತಂತೆ. ಕೃತಯುಗದಲ್ಲಿ ಹಾಗಿರ್ತಾರೆ. ಅಲ್ಲಿ ವ್ಯಾಪಾರಕ್ಕೇನು ಉಪಯೋಗಿಸ್ತಾರೆ ಕೃತಜ್ಞತೆಯೊಳಗೆ? ರತ್ನಮಯವೋ ವ್ಯಾಪಾರ, ರತ್ನಗಳನ್ನು ಉಪಯೋಗಿಸ್ತಾರೆ ಅಂತ. ಎಕ್ಸ್ಚೇಂಜ್ ಮಾಡಿ ರತ್ನಗಳಷ್ಟೇ, ಹಣಕಾಸುಗಳಿಗೆಲ್ಲ ನಮಗೆಲ್ಲ ಪೇಪರ್ ಅಷ್ಟೇ. ನಮ್ಮದು ರತ್ನಗಳನ್ನು ಕೊಡ್ತೇವೆ. ಎಕ್ಸ್ಚೇಂಜ್ ಎಂಥ ವ್ಯಾಲ್ಯೂ ಅಂದರೆ ಅದು ಹಾಳಾಗೋ ಚಾನ್ಸೇ ಇಲ್ಲ ಅಂಥ ವ್ಯಾಪಾರ ಅದರಲ್ಲಿರೋ. 28 ಮೊಳ ಯತ್ರ, ಪಾಪದ ಹೆಸರೇ ಇಲ್ಲ, ಬರೀ ಪುಣ್ಯ. ರತ್ನಮಯ ವ್ಯಾಪಾರ, ಪಾತ್ರೆಗಳೆಲ್ಲ ಬಂಗಾರದ ಪಾತ್ರೆಗಳು, ಅದಕ್ಕಿಂತ ಕಡಿಮೆ ಉಪಯೋಗ ಆಗಿಲ್ಲ. ಮಿನಿಮಮ್ ಅಂದರೆ ಬಂಗಾರ. ಅಲ್ಲಿ ಪೇಂಟಿಂಗ್ ಗೀಟಿಂಗ್ ಕಾಲ ಅಲ್ಲ ಅದು, ಎಲ್ಲ ಯಾವ ಕಲರ್ ಬೇಕೋ ಆ ರತ್ನ ಫಿಕ್ಸ್ ಮಾಡೋದಷ್ಟೇ. ದ್ವಾರಕೆ ಬಗ್ಗೆ ಆಚಾರ ಬರೀತಾರೆ ಮಾತನ್ನು. ದ್ವಾರಕೆಯಲ್ಲಿ ಮಿನಿಮಮ್ ಉಪಯೋಗಿಸಿದ್ದು ಬರೀ ಚಿನ್ನ. ಪೇಂಟಿಂಗ್ ಬೇಕಾದ ನೆಲಕ್ಕೆಲ್ಲ ಹವಳುಗಳು, ಕೆಂಪು ನಾವು ರೆಡ್ ಆಕ್ಸೈಡ್ ಹಾಕೋ ಪದ್ಧತಿ ಯಾತಕ್ಕೆ ಬಂತು ಅಂದರೆ ಕೆಂಪಿರಬೇಕು ಅಂತ ಹೇಳೋದಕ್ಕೋಸ್ಕರ ಅಷ್ಟೇ. ಅವಳ ಕೆಂಪಿರೋದು ಆ್ಯಕ್ಚುಯಲಿ ಅವಳ ಇವತ್ತಾಗ ಹೊತ್ಕೊಂಡು ಹೋಗ್ಬಿಡ್ತಾರೆ, ಸಾಕಾಗೇ ಇಲ್ಲ. ಹಾಗೆ ಎಲ್ಲ ಜೂತು ಇಟ್ಕೊಂಡು ಹೋಗ್ಬೇಕಾರೆ ಅಂಥ ಕಾಲ ಇದೆ. ಎಲ್ಲರೂ ಯಾರು ಕರಿಯ ಪ್ರಸಂಗ ಬರೋದಿಲ್ಲ, ಎಲ್ಲರೂ ಹಾಗಿದ್ದಾಗ ಯಾಕೆ ಕರೀತಾರೆ ಮನುಷ್ಯ ಅಂಥ ಕಾಲ ಇದೆ. ರತ್ನಮಯ ವ್ಯಾಪಾರ ಆಯಿತು, ಎತ್ತರ ಅಷ್ಟೇ ಇತ್ತು, ಬರೀ ಪುಣ್ಯ. ಧರ್ಮ ನಾಲ್ಕು ಕಾಲ ನೂರಿ ನಡೆಯುತ್ತಂತ, ನಾಲ್ಕು ಕಾಲ ಧರ್ಮಕ್ಕೆ. ಅದೆಲ್ಲ ತಪಸ್ಸತ್ಯಂ ದಯಾ ಶೌಚಂ, ತಪಸ್ಸು ಸತ್ಯ ದಯಾ ಶೌಚ, ನಾಲ್ಕು ಧರ್ಮದ ಪಾದಗಳು. ನಾಲ್ಕು ಕಾಲದಲ್ಲಿ ನಡೆಯುತ್ತೆ ಧರ್ಮ. ಒಂದು ವೃಷಭ ಅಂತ ಕರೆದಿದ್ದ, ನಾಲ್ಕು ಕಾಲ ಇದ್ದಾಗ ಪರ್ಫೆಕ್ಟಾಗಿ ನಿಲ್ಲುತ್ತೆ, ನಡೆಯುತ್ತೆ. ಅದು ಪೂರ್ಣ ಪ್ರಮಾಣದ ನಡಿಗೆ ಇದ್ದಿದ್ದು ಕೃತಜ್ಞತೆ. ಆಗಿನ ಕಾಲಕ್ಕೆ ವಿಶೇಷವಾಗಿ ಮನುಷ್ಯ ಪ್ರತಿಯೊಂದು ಅರ್ಥದಲ್ಲೂ ಕೂಡ ಅಷ್ಟು ವಿಶಿಷ್ಟ ರೀತಿಯಲ್ಲಿ ಬದುಕ್ತಾ ಇದ್ದ. ಅಸ್ಥಿಗತಾಹ ಪ್ರಾಣ, ಎಲ್ಲಿವರೆಗೂ ಪ್ರಾಣ ಇರ್ತಿತ್ತು ಅಂದರೆ ಮೂಡೆ ಇದ್ದರೆ ಪ್ರಾಣ ಇದೆ ಅಂತ ಅರ್ಥ. ಮೂಡೆ ಇರೋವರೆಗೂ ಅಷ್ಟರ ಮಟ್ಟಿಗೆ ಶಕ್ತಿ ಇತ್ತು. ಅದಕ್ಕೇನೆ ಇದೆಲ್ಲ ನಮಗೆ ಭಾಗವತ ಕೇಳಿದಾಗ ಅರ್ಥ ಆಗ್ತದೆ. ಹಿರಣ್ಯಕಶಿಪು ತಪಸ್ಸು ಮಾಡಿದ, 36,000 ವರ್ಷ ತಪಸ್ಸು ಮಾಡಿದ. ಕೊನೆಗೆ ಅವನ ದೇಹ ಉಳಿದು ಬರೀ ಅಸ್ಥಿ ಪಂಜರ ಅಷ್ಟೇ, ಏನೂ ಇಲ್ಲ. ಒಂದು ಕಡೆಗೆ ಆಹಾರ ಇಲ್ಲ, ಇನ್ನೊಂದು ಕಡೆಗೆ ಪಿಪೀಲಿಕಾದಿ ಭಕ್ಷಿತ, ಇರುವೆಗಳಿಂದ ಆಗಿಬಿಟ್ಟಿದ್ದ. ಬರೀ ಅಸ್ಥಿ ಪಂಜರ ಅಷ್ಟೇ, ಅವನು ಸತ್ತಿದ್ದಿಲ್ಲ. ಯಾಕೆ? ಕೃತಜ್ಞದ ಕಾಲ ಅದು. ಅಸ್ಥಿಗತ ಪ್ರಾಣ, ಇದೆಲ್ಲ ಯಾವ ಕಾಲ ಮಾನಕ್ಕೆ ಯಾವ ರೀತಿ ಇರ್ತಾರೆ ಎಂಬ ನಿದರ್ಶನ. ಅದಿಷ್ಟು ಕೃತಜ್ಞದ ಕೆಲಸ ಆಯಿತು. ಆಮೇಲೆ ಪ್ರೇತ ಬರುತ್ತೆ, ಸಡನ್ ಚೇಂಜಸ್. ಪುಣ್ಯ 15, ಪಾಪ 5. ಪಾಪ ಎಂಟರ್ ಆಯ್ತಾರೆ, ಪ್ರೇತ 3 ಉಳಿದಿತ್ತು. ಪುಣ್ಯ 15, ಪಾಪ 5. ಅದು ಎತ್ತರ ಅರ್ಧ ಡೌನ್ ಆಯ್ತಾಗಲೇ. 28-14 ಮೊಳಕ್ಕೆ ಮನುಷ್ಯನ ಎತ್ತರ ಇಳಿ. ಆಮೇಲೆ ಸುವರ್ಣಮಯ ರತ್ನಮಯ ವ್ಯಾಪಾರ ಇಲ್ಲ, ಸುವರ್ಣಮಯ ವ್ಯಾಪಾರ ಶುರುವಾಯಿತು. ಎಲ್ಲ ಒಂದೊಂದಾಗಿ ಒಂದು ಚೂರು ಧರ್ಮ ಹೋದ ತಕ್ಷಣ ಕಡಿಮೆ ಆಗಲಿ ಶುರುವಾಗುತ್ತೆ ಅಂತ ಹೇಳ್ತಾರೆ. ಒಂದು ಲೇಟ್ ಆಗ್ತಾ ಆಗ್ತಾ ಹೋದಂತೆ ಹೇಗೆ ನಮಗೆ ಅದು ಕ್ಯುಮುಲೇಟಿವ್ ಆಗಬೇಕು ಆ ರೀತಿ ಧರ್ಮ ಹೊರಟೋಯ್ತು. ಆಗಲೇ ಅನ್ನಗತ ಅಲ್ಲಿ ಇದ್ದಿದ್ದೆಲ್ಲ ಕೇವಲ ಅಸ್ಥಿಗತ ಪ್ರಾಣ, ಆ ಕಾಲದಲ್ಲಿ ಮಾಂಸಗತ ಪ್ರಾಣವಾಯ್ತು. ಕ್ರೇತಾಯುಗದಲ್ಲಿ ಮಾಂಸ ಇರೋ ಮನುಷ್ಯ ಬದುಕ್ತಿದ್ದೆ, ಆ ರೀತಿ ವ್ಯತ್ಯಾಸ ಬಂತು. ಅದು ಕೃತಯುಗ ಪರಶುರಾಮದೇವರಿದ್ದ ಕಾಲ. ಕ್ರೇತಾಯುಗ ಸಾಕ್ಷಾತ್ ರಾಮದೇವರು ಬಂದ ಕಾಲ ಆಯಿತು. ರಾಮದೇವರ ಕಾಲದಲ್ಲಿ ಹಾಗಾಗಿತ್ತು ಅಂತ ತಿಳ್ಕೊಬಾರ್ದು. ರಾಮದೇವರು ಬಂದಾಗ ಏನಾಯ್ತಾಗ ಎಲ್ಲ ಸೆಟ್ರೇಟ್ ಆಗಿ ಪೂರ್ತಿ ಚೇಂಜ್, ಕೃತಯುಗದ ವಾತಾವರಣ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿತ್ಯ, 11,000 ವರ್ಷ ಈ ಮಾನದಲ್ಲಿ, 13,000 ವರ್ಷ ನಕ್ಷತ್ರ ಮಾಸದವರು. ರಾಮದೇವರು ಕೃತಯುಗಕ್ಕಿಂತ ಬರೀ ಕೃತಯುಗಕ್ಕಲ್ಲ, ಕೃತಯುಗಕ್ಕಿಂತ ಮೇಲೆ ಮಾಡ್ತಾರೆ. ಕೃತಾದಪಿ ಪರಂ ಚಕ್ರೆ, ರಾಮರಾಜ್ಯ ಹಾಗೆ ಭೀಮರಾಜ್ಯ ಹಾಗೆ, ಅದಿಷ್ಟು ಬದಲಾವಣೆಯಾಗಿ. ಪಾತ್ರೆಗಳೆಲ್ಲ ಆಗಲೇ ಬೆಳ್ಳಿ ಪಾತ್ರೆ ಶುರುವಾಯ್ತಾಗ, ಇದು ಹೋಯಿತು, ಬೆಳ್ಳಿ ಪಾತ್ರೆ ಡೌನ್ ಆಯಿತು. ರತ್ನದ ಜಾಗದಲ್ಲಿ ಚಿನ್ನ ಬಂತು, ಇದರ ಪಾತ್ರೆ ಜಾಗದಲ್ಲಿ ಬೆಳ್ಳಿ ಪಾತ್ರೆ ಶುರುವಾಯಿತು, ಎತ್ತರನೇ ಉಳಿತು. ಆಮೇಲೆ ದ್ವಾಪರಯುಗ ಶುರುವಾಯಿತು. ದ್ವಾಪರಯುಗದ ಕಾಲದಲ್ಲಿ ಮತ್ತೆ ಧರ್ಮ 10-10 ಬಂತಾಗಲೇ. 20 ಹೋಗಿದ್ದ 10-10 ಬಂದು 50% ಹೋದಾಗ ಲೆಕ್ಕ. ಎತ್ತರ ಮತ್ತೆ ಡೌನ್ ಆಯಿತು. 28-14 ಬಂದಿತ್ತಲ್ಲ, 7 ಮೊಳಕ್ಕೆ ಬಿಡೋದ ಮನುಷ್ಯ ಆಗಲೇ. 7 ಮೊಳಕ್ಕೆ ಹಿಡಿದು ಇದನ್ನೆಲ್ಲ ತಿಳಿಸಿ, ಇದರ ಕಥೆ ಅರ್ಥ ಆಗ್ತದ. ರೇವತಿ ದೇವಿ ಕೃತಯುಗದವಳು, ಬಲರಾಮ ದೇವರು ದ್ವಾಪರಯುಗದವರು, ಅಷ್ಟೆತ್ತರ ಇದ್ದ ರೇವತಿ ದೇವಿ. ಇಬ್ಬರು ಟ್ಯಾಲಿ ಆಗುತ್ತೆ, ಈ ಭಾಗವತ ಕಥೆಗೂ ಪಂಚಾಂಗಕ್ಕೂ ಟ್ಯಾಲಿ ಆಗ್ತದೆ. ಅಷ್ಟೆತ್ತರ ಅವರಿದ್ದಾರೆ, ಇಷ್ಟೆತ್ತರ ಇವರಿದ್ದಾರೆ, ಏನು ಮಾಡಬೇಕಾಗ? ಗಣರಾಜ್ಯ ಸ್ವರೂಪದಲ್ಲಿ ಭಾರಿ ದೊಡ್ಡವರು, ಆದಿ ಶೇಷ. ಕಾಲಮಾನದ ತಕ್ಕಂತೆ ಎತ್ತರ ಕಡಿಮೆ ಆಗಿದೆ. ಅದಕ್ಕೆ ಯುಗಾನುಸಾರ ಮೂಲ ರೂಪಾನುಸಾರ ತಾತ್ವನಿರ್ಣಯ ಒಂದವರು ಇದೆಲ್ಲ ಅರ್ಥ ಆಗ್ತದೆ. ಆಗೇನು ಮಾಡಬೇಕು ಬಲರಾಮದೇವರು, ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ ಅವರು. ಆ ನೇಗಿಲು ಹಾಕಿ ಎರಡು ತಮ್ಮ ಇಟ್ಟು ತಕ್ಕಂತೆ ಮಾಡ್ಕೊಬಿಟ್ರು, ತಾವು ಬೆಳಿಲ್ಲ, ಅವರು ತಮ್ಮ ತಕ್ಕಂತೆ ಮಾಡಿ ನಿಲ್ಲಿಸ್ಬಿಡ್ತಾರೆ. ಈಗ ಆ ರೇವತರಾಜನ ಮಗಳ ಸಾಕ್ಷಾತ್ ಮಗಳಲ್ಲ ಆಕೆ, ಕಗುದ್ಮಾನ್ ಅಂತಾರೆ, ಆತನ ಮಗಳಾಗಿ ಬಂದಿರ್ತಾಳೆ ವಂಶ. ಈಗ ರೇವತಿ ಕಥೆ ಬಂತು. ಅಷ್ಟೊತ್ತಿಗೆ ವ್ಯಾಪಾರ ಎಲ್ಲ ಇನ್ನೂ ಕಡಿಮೆ ಆಯಿತು, ಹೋಗಿತ್ತಲ್ಲ ಬೆಳ್ಳಿ ವ್ಯಾಪಾರ ಶುರುವಾಯಿತು. ರತ್ನಗಳ ಬದಲು ರತ್ನ ಚಿನ್ನ ಬೆಳ್ಳಿ, ಎತ್ತರ 7 ಮೊಳ. ಆಮೇಲೆ ಪಾತ್ರೆಗಳೆಲ್ಲ ಇನ್ನೂ ಕಡಿಮೆ ಪಾತ್ರೆಗಳು ಬೆಟ್ಟ ಬಂತು. ಪುಣ್ಯದೆಲ್ಲ 10-10 ಬಂತು, ಯುಗ ಕಡಿಮೆ ಆಗ್ತಾ ಬಂತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಸೈಂಟಿಫಿಕಲಿ ಹೌದು, ಇದರಲ್ಲೇ ಹೌದು. ಈ ಕಾಲಮಾನದಲ್ಲಿ ಶಕ್ತಿ ವ್ಯತ್ಯಾಸ ಹೆಚ್ಚಾಗುತ್ತೆ ಅನ್ನೋದಕ್ಕೆ ನಾವು ನಮ್ಮ ಜೀವನದಲ್ಲಿ ನೋಡಿಕೊಂಡ್ರೂ ಸಾಕು. ಸುಮಾರು 50-60 ವರ್ಷಗಳಿಂದ ಜನ ಹೇಗಿರ್ತಿದ್ರು, ಇವತ್ತು ಹೇಗಿದ್ರು, 50-60 ವರ್ಷಗಳ ಹಿಂದೆ 60-70 ವರ್ಷದವ್ರು ಸುಭಾಗ 10-20 ಸುಖವಾಗಿ ನಡೀತಾ ಇದ್ರಲ್ಲ ಕೂಡ 10-20 ಕಿಲೋಮೀಟರ್ ನೆಕ್ಕನೇ ಇರಲಿ ಅವ್ರಿಗೆ ಆ ರೀತಿ ನಡೀತಾ ಇತ್ತು. ಮನೆಯಲ್ಲಿ 10-20 ಎತ್ತಿದ್ದು ಬೇಸಾಯ ಮಾಡ್ತಿದ್ರು. ಇವತ್ತು 20 ವರ್ಷ ಹುಡುಗರು ಬಸ್ ಸ್ಟಾಪ್ ಮುಂಚೆ ಹಿಡಿದ್ರೆ ರಿಕ್ಷಾ ಮಾಡಿ ಇನ್ನೊಂದು ಬಸ್ ಸ್ಟಾಪಲ್ಲಿ ರಿಕ್ಷಾ ಮಾಡಬೇಕು ಕಾಲ ಬಂದಿದ್ದು ನಡೀಲಿಕ್ಕೆ ಬರೋದಿಲ್ಲ ಅವ್ರಿಗೆ ಆ ಸ್ಥಿತಿಯಲ್ಲಿ. ಶಕ್ತಿಗಳು 70-80 ಮುದುಕಿಯರು 100 ಜನಕ್ಕೆ ಅಡಿಗೆ ಮಾಡ್ತಿದ್ರು. ನಾನು ಹೇಳಿದ್ದೆ ಹಿಂದೆ ಕಣಲಿಸ್ ಆದವರು ಒಂದು ಕೈ ಅಷ್ಟೇ, ಬಲಗೈ ಎಡಗೈ ಇಲ್ಲೇ ಇಲ್ಲ. ಅಂಥದ್ದು 100 ಜನಕ್ಕೆ ಹೋಳಿಗೆ ಮಾಡ್ತೀನಿ ಅಂತ ಹಠ ಮಾಡ್ತಾ ಕೂತಿದ್ದಾಳೆ ಹೋದ್ರೆ. ಯಾಕೆಂದ್ರೆ ನಾನು ಕಾಲಿಲ್ಲ ಕೈ ಇಲ್ವ ಅಂತ ಕಳಿತಾರೆ. ಇವತ್ತು ತಲೆನೇ ಇರೋದಿಲ್ಲ, ಕೈಯನ್ನು ಮತ್ತೆ ಏನು ಇರೋದಿಲ್ಲ, ಕೆಲಸ ಮಾಡೋಕ್ಕಂತೂ ಗೊತ್ತೇ ಆಗಲ್ಲ ಜನಗಳಿಗೆ. ಅದು ಎಂಥ ದೀಕ್ಷೆ ಇತ್ತು ಅನ್ನೋ ನಿದರ್ಶನ ಇದು. ಏನು ಇರೋದಿಲ್ಲ ಜೀರ್ಣಶಕ್ತಿ, ಎಲ್ಲವೂ ಶಕ್ತಿಯನ್ನು ಕುಗ್ಗಿರೋದೆ. 50 ವರ್ಷಕ್ಕಿಂತ ಚೇಂಜ್ ಕಾಣೋದಾದರೆ ಇನ್ನು ಯುಗಗಟ್ಟಲೆ ಆದಾಗ ಎಷ್ಟು ಚೇಂಜಸ್ ಆಗಬಹುದು. ಇದನ್ನೆಲ್ಲ ಕಾಮನ್ ಸೆನ್ಸ್ಗೆ ಅರ್ಥ ಆಗುತ್ತೆ. ಸೈನ್ಸ್ನವ್ರನ್ನ ಪಂಚಾಂಗ ಓದಿಲ್ಲ ನೆನಪಿರಬೇಕು. ಪಂಚಾಂಗ ಸರಿಯಾಗಿ ಅವ್ರು ಕೇಳಿಬಿಟ್ರೆ ಅವ್ರ ಥಿಂಕಿಂಗ್ ಪ್ರೊಸೆಸ್ಸೇ ಚೇಂಜ್ ಆಗ್ತದೆ. ನಮಗಿಂತ ಎಷ್ಟು ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಈ ಮಾತಿನ ನಿದರ್ಶನ ಹೇಳ್ತೀನಿ ಕೇಳಿ. ಮೊನ್ನೆ ಸುನಾಮಿಯದೆಲ್ಲ ಆಯ್ತಲ್ಲ, ತುಂಬ ವೈಜ್ಞಾನಿಕ ಏನೇನೋ ವಿಚಾರ ಮಾಡಿದರು. ಕೊನೆ ಒಂದು ದೊಡ್ಡ ವಿಜ್ಞಾನಿಗಳ ಸಮ್ಮೇಳನ ಒಂದು ಮಾತು ಹೇಳಿದರು. ಇವತ್ತು ನಮ್ಮ ಹಿಂದೂಗಳ ಪಂಚಾಂಗದಲ್ಲಿ ಏನು ಪ್ರಿಡಿಕ್ಟ್ ಮಾಡ್ತಾರಲ್ಲ, ಆ ಪ್ರಿಡಿಕ್ಷನ್ ನಾವು ಸೈಂಟಿಫಿಕಲಿ ಮಾಡೋ ಪ್ರಿಡಿಕ್ಷನ್ ಚೆನ್ನಾಗಿ ಆ್ಯಕ್ಯುರೇಟ್ ಆಗಿರುತ್ತೆ ಅಂತ ಹೇಳಿದೆ. ಇವರೆಲ್ಲ ಎಷ್ಟು ಖರ್ಚು ಗೊತ್ತಾ ಅವ್ರದ್ದು, 1,00,000 ರೂಪಾಯಿ ಖರ್ಚು ಮಾಡಿ ಏನೇನೋ ಆಪರೇಟರ್ಸ್ ಏನೇನೋ ಮಾಡಿರ್ತಾರೆ. ಅಂಥದ್ದು ಆ್ಯಕ್ಯುರೇಸಿ ಅವ್ರು ಹೇಳಿದ್ರಲ್ಲ, ವರದಿ ಬರುತ್ತಲ್ಲ ವಾತಾವರಣ ವರದಿಗಳು ಏನಂತ, ಭಾರಿಯಿಂದ ಸಾಧಾರಣದೊಳಗೆ ಮಳೆ ಬರುವ ಸಂಭವ ಪ್ರತಿ ದಿವಸ ಹೇಳ್ಬೋದು ಮಾತನ್ನು, ಅವತ್ತೇ ಹೇಳಬೇಕಾಗಿಲ್ಲ. ಇದೇನು ಇದೊಂದು ಕರೀತಾರ, ನಮ್ಮಲ್ಲಿ ಹಾಗೆಲ್ಲ ಬರುತ್ತೆ ಬರಲೇಬೇಕಿತ್ತ, ಎಷ್ಟು ಮಳೆ ಬರುತ್ತೆ ಅಂತ ಹೇಳ್ತಾ ಹಳ್ಳಿಯವ್ರು ಹೇಳ್ಬಿಡ್ತಾರೆ ಮಳೆ ಬಂದೇ ಬರುತ್ತೆ ಅಂತೇಳಿ. ಆ ಮಿಂಚ ದಿಕ್ಕನ್ನು ಹೇಳ್ಕೊಂಡು ಮಳೆ ಹೇಳ್ತಾರೆ ಗೊತ್ತಾಯ್ತಾ. ದಿಕ್ಕಲ್ಲಿ ನೋಡ್ತಾರೆ ಏನು ಮೋಡ, ಒಂದು ಮೋಡ ಇರೋದಿಲ್ಲ ನೋಡ್ತಾರೆ. ಇಲ್ಲಿ ಮಿಂಚುತ್ತೆ ಬೇಗ ಮಳೆ ಬರುತ್ತೆ ಬಂದೇ ಬಿಡುತ್ತೆ ಅಷ್ಟೊತ್ತಿಗೆ, ಅಷ್ಟೇ ಆಕ್ಯುರೇಟ್. ಸುಮ್ಮನೆ ಒಂದು ಕ್ಷಣದಲ್ಲಿ ನೋಡಿ ಹೇಳ್ತಾರೆ. ಈ ನಾಯಿ ಗೌಡದ್ದು ನೋಡಿ ಮಳೆ ಬರೋದು ಹೇಳ್ತಾರೆ ಗೊತ್ತಾಯ್ತಾ ಅವರು. ಇದೆಲ್ಲ ಶಗನಶಾಸ್ತ್ರ, ನಾವೆಲ್ಲ ಮಿಸ್ಸಿಂಗ್. ಇವಾಗ ಯಂತ್ರಗಳೆಲ್ಲ ಬಂದ ಮೇಲೆ ಮನುಷ್ಯ ಕ್ಯಾಲ್ಕುಲೇಟರ್ ತಲೆನೇ ಮಿಸ್ಸಿಂಗ್, ಕ್ಯಾಲ್ಕುಲೇಟರ್ ಎಲ್ಲ ಬಂದರೆ ಏನು ಉಪಯೋಗಿಸೋದಿಲ್ಲ ಮನುಷ್ಯ. ಪಂಚಾಂಗ ಶ್ರವಣದಲ್ಲಿ ಅತ್ಯದ್ಭುತವಾದಂತಹ ವೈಜ್ಞಾನಿಕವಾದ ಚಿಂತನೆ ಇದೆ, ಅಪೂರ್ವವಾದಂತಹ ಮಾಹಿತಿಗಳ ಕಣಜ ನಮ್ಮ ಶಾಸ್ತ್ರಗಳು. ಕೃತಯುಗದ ದ್ವಾಪರ ಯುಗ ಅಷ್ಟ ಆದಮೇಲೆ ಆಮೇಲೆ ಕಲಿಯುಗ ಶುರುವಾಯಿತು. ಕಲಿಯುಗದಲ್ಲಿ ಮನುಷ್ಯನ ಎತ್ತರ ಪಾಪ ಪುಣ್ಯ ಲೆಕ್ಕ ಹಾಕಬೇಕಲ್ಲ, 15-5 ಅಲ್ಲಿ 20-0 ಎಣ್ಣೆ ಕೃತಯುಗದಲ್ಲಿ. ಇದು 15 ಪಾಪ 5 ಪುಣ್ಯ ಅಷ್ಟೇ. ಅದು ಸ್ಟಾರ್ಟ್ ಕೊನೆಗೆ 0-0 ಏನು, ಬರೀ 20 ಉಲ್ಟಾ ಪಲ್ಟಾಗಿ 20 ಪುಣ್ಯ 0 ಪಾಪ ಇದ್ದಾಗ 20 ಪಾಪ 0 ಪುಣ್ಯ ಅಂತ ಕಾಲ ಬರೋದು ಕೊನೆ ಕೊನೆಗಿದ್ದು. ಆಯುರ್ಮಾನವನ್ನು ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿದ್ದು 1,00,000 ವರ್ಷ, ಆಮೇಲೆ ಬಂದಿದ್ದು 10,000 ವರ್ಷ ತ್ರೇತಾಯುಗದಲ್ಲಿ, ದ್ವಾಪರದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 120 ವರ್ಷ. ಇದು ಇನ್ನೊಂದು ತಮಾಷೆ ನೆನಪಿಟ್ಕೊಂಡಿರಬೇಕು. ಇದನ್ನೆಲ್ಲ ಪುರಾಣದ ಸ್ಪಷ್ಟ ಮಹಾಭಾರತ ಹೇಳ್ತಾರೆ. ಕೃತಯುಗದಲ್ಲಿ 1,00,000 ವರ್ಷ ಆದರೆ 1,00,000 ವರ್ಷ ಗ್ಯಾರಂಟಿ, 1,00,000 ವರ್ಷ ಕಡಿಮೆ ಇಲ್ಲ. ವಿಶೇಷವಾದ ಕಾರಣ ಇಲ್ಲದೆ ಹೋದರೆ ಅವರು ಮೊದಲು ಸಾಯ್ತಿರಲಿಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ಆಗಿನ ಕಾಲಕ್ಕೆ ಸ್ವಚ್ಛಂದ ಮೃತ್ಯುಗಳು ಅಂತ ಹೇಳಬೇಕು, ಇಚ್ಛಾಮರಣಗಳು. ಇವತ್ತು ವಾಲಿಟ್ರೀಟ್ಮೆಂಟ್ ತೊಗೊಂಡ್ರೆ ಹಾಗೋ ಹಾಗೆ ಆ ರೀತಿ ಹೋಗಿಬಿಡ್ತಾ ಇತ್ತು. ತ್ರೇತಾಯುಗದಲ್ಲಿ ಆಗಲೇ ಸ್ವಲ್ಪ ಕಡಿಮೆ ಆಗಿ ಬಂತು, 10,000 ವರ್ಷಕ್ಕೆ ಇಳಿದೋಯ್ತಾಗಲಿ. ಆಮೇಲೆ 1,000 ವರ್ಷಕ್ಕೆ ಬಂತು, ಅದು 10,000 ವರ್ಷ ಗ್ಯಾರಂಟಿ, 1,000 ವರ್ಷ ಗ್ಯಾರಂಟಿ ಮತ್ತೆ. ಆದರೆ ಈ ಕಲಿಯುಗದ ಕೊನೆಗೆ ಪಾಂಡವರು ಕೌರವರು ಇದ್ದಿತ್ತು. ಆಗಲಿ ಅದು ಏನು ಗೊತ್ತಾ, ಸಾಯಂಕಾಲ ಬಂದಾಗಿತ್ತು ದ್ವಾಪರ ಇದೆ, ಕಲಿಯುಗದ ವಾತಾವರಣ ಶೂಟ್ ಆಗಲಿಕ್ಕೆ ಶುರುವಾಗಿತ್ತಾಗಲೇ. ಅದು ಭೀಷ್ಮರು 800 ವರ್ಷ ಅಂದರೆ ಕೆಲವು ಎಕ್ಸೆಪ್ಷನ್ಸ್ ಆಗ್ತಾ ಬಂದಿದೆ. ಮೊದಲು ಮೊದಲಿಗೆ ಎಲ್ಲರೂ ಹಾಗೆ ಎದುರು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂತು. ಇಲ್ಲಿ ನೋಡಿ ಆಚಾರ್ಯ ಬರೀತಾರೆ, ಅತಿಸಕ್ತಾಹ ತಪೋಹೀನಾಹ ಕಥಂಚಿನ್ ಮೃತ್ಯುಮಾಪ್ನುಯು. ಅತಿಸಕ್ತಾಹ ತಪೋಹೀನಾಹ ಕಥಂಚಿನ್ ಮೃತ್ಯುಮಾಪ್ನುಯು. ಯಾರು ಸಂಸಾರದಲ್ಲಿ ಓವರ್ ಇನ್ವಾಲ್ವ್ಮೆಂಟ್ ಇರ್ತದೆ, ತಪಸ್ಸು ಮಾಡೋದಿಲ್ಲ, ಅವ್ರು ಹೇಗೋ ಸಾಯ್ತಾರೆ, ಪೂರ್ಣ ಆಯುಷ್ಯ ಇರೋದಿಲ್ಲ. ಮತ್ತೆ ಕಲಿಯುಗಕ್ಕೆ ಬಂದ 120 ವರ್ಷ ಆಯುಷ್ಯ ಅಂತ ಹೇಳಿದ್ರಲ್ಲ, 120 ವರ್ಷ ಆಯುಷ್ಯ ಪುಸ್ತಕದಲ್ಲಿ ಅಷ್ಟೇನೆ. ಕಲಿಯುಗದಲ್ಲಿ 120 ವರ್ಷ ಪರಮಾವಧಿ ಆಯುಷ್ಯ ಹೊರಟು ವಾದಿರಾಜ ಸ್ವಾಮಿಗಳು ಎಷ್ಟನೇ ಇರ್ತಾರೆ ನಮಗೆ, 120 ಪೂರ್ಣ ಇದ್ದ ಮಹಾನುಭಾವರು ವಾದಿರಾಜ ಸ್ವಾಮಿಗಳು. ಅದು ಕೂಡ ರೋಗಗೆ ಬಂದಿದ್ದಲ್ಲ, ನಗನಗತ್ತಾನೆ ಹರಿದು. ಒಂದು ಕರೆಯ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಬಂದಿಗಳ ರಸೆ ವಾದಿರಾಜ ಗುರು ವಾದಿರಾಜ ಅಂತವು. ಆಚಾರ್ಯವಾಗಿ ಹೇಳಿಬಿಡಿ, ಇದು ಕೂತಿದ್ದಾರೆ ಆಚಾರ್ಯರಾದ್ರಿಂದ 36,000 ವರ್ಷ ಆಚಾರ್ಯ ಅದೇ ದೇಹದಲ್ಲಿರ್ತಾರೆ. ಆಮೇಲೆ ಅವರ ರೀತಿಯೇ ಬೇರೆ, ಪ್ರಾಣದೇವರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಲಿಯುಗದ ರೀತಿ ಬೇರೆ. ಈ ಕಲಿಯುಗದಲ್ಲಿ ಹೇಗೆ ಸಾಯ್ಬೋದು ಅಂದರೆ, ಅಲ್ಲಿ ಹುಟ್ಟಿ 1,00,000 ವರ್ಷ ಗ್ಯಾರಂಟಿ, ಹುಟ್ಟಿ 10,000 ವರ್ಷ ಗ್ಯಾರಂಟಿ, ಹುಟ್ಟಿ 1,000 ವರ್ಷ ಗ್ಯಾರಂಟಿ, ಹುಟ್ಟೋದೇ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ಕಲಿಯುಗದಲ್ಲಿ ಗರ್ಭದಲ್ಲೇ ಸಾಯ್ಬೋದು, ಫಸ್ಟ್ ಗರ್ಭದಲ್ಲೇ ಸಾಯ್ಬೋದು, ಹುಟ್ಟಿದ ತಕ್ಷಣ ಸಾಯ್ಬೋದು, ಆನಂತರ ಯಾವ ಬೇಕಾದ್ರೂ ಸಾಯ್ಬೋದು, ಗ್ಯಾರಂಟಿ ಇಲ್ಲ. ಹಿಂದೆ ಸತ್ತರೆ ಆಶ್ಚರ್ಯ, ಇವತ್ತು ಬದುಕಿದ್ರೆ ಆಶ್ಚರ್ಯ ಅಂತ, ಕಲಿಯುಗದಲ್ಲಿ ಬದುಕಿದ್ರೆ ಆಶ್ಚರ್ಯ ಇದ್ದಾನೆ. ಅಷ್ಟರ ಮಟ್ಟಿಗೆ ಮನುಷ್ಯ ಇದರಲ್ಲಿದ್ದಾನೆ. ಅಂದ ಮೇಲೆ ಕಾಲಮಾನತ್ತಾಗ ಏನೇನು ಬದಲಾವಣೆ ಆಗಿದೆ ಅರ್ಥ ಮಾಡಿಕೊಂಡಾಗ, ನಾವು ಹಿಂದೆ ಹೇಗಿತ್ತು ಅಂತ ಕಲ್ಪನೆ ಬರಬೇಕಾದ್ರೆ ಪಂಚಾಂಗದಿಂದ ಮಾತ್ರ ಸಾಧ್ಯ. ಯಾವ ಸೈಂಟಿಫಿಕ್ ಡೇಟಿನ ಸ್ವಂದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪಂಚಾಂಗ ಅಂಬೋದು ಯಾರೋ ಮಾಡಿದ್ದಲ್ಲ, ಅದು ಮೂಲತಃ ಎಲ್ಲ ಶಾಸ್ತ್ರಕ್ಕೂ ಮೂಲ ಪರಮಾತ್ಮನೇ, ಅವರಿಂದ ಬಂದು ವೇದವ್ಯಾಸ ರೂಪದ ಪರಮಾತ್ಮ. ಅಗ್ನಿ ಪುರಾಣದಲ್ಲಿ ಎಷ್ಟೋ ಪಂಚಾಂಗಗಳನ್ನು ಹೇಳ್ತಾರೆ, ಎಷ್ಟೋ ಪುರಾಣದಲ್ಲಿ ಬರುತ್ತೆ. ಜ್ಯೋತಿಷ್ ಶಾಸ್ತ್ರ ಅಂಬೋದು ಅಂಗಾದವರು, ವೇದಗಳು ವೇದಾಂಗದಲ್ಲಿ ಜ್ಯೋತಿಷ್ ಶಾಸ್ತ್ರ ಓದು. ಜ್ಯೋತಿಷ್ ಶಾಸ್ತ್ರ ಬಹಳ ಜನ ಓದ್ತಾರೆ, ವೇದನೇ ಬಿಟ್ಟಿರ್ತಾರೆ, ನೆನ್ಪಿಡ್ಬೇಕು. ವೇದ ವಿರೋಧಿಗಳು ಕೆಲವರು ಜ್ಯೋತಿಷ್ ಶಾಸ್ತ್ರವನ್ನು ಓದ್ತಾರೆ, ಅಂದ್ರೆ ಅಂಗಿನೇ ಇಲ್ಲ, ಅಂಗ ಏನು ಬಂತೆ ಅವರಿಗೆ ಈ ಮಧ್ಯೆ. ಅದು ಅಂಗಶಾಸ್ತ್ರವನ್ನು ಪ್ರಧಾನ ಶಾಸ್ತ್ರ ಮಾಡಿಕೊಂಡ್ರೆ ಸರಿಯಾದ ಆನ್ಸರ್ ಬರೋದಿಲ್ಲ ಅದಕ್ಕೆ. ಹಾಗಾಗಿ ತಪ್ಪು ತಪ್ಪು ಜ್ಯೋತಿಷ್ಯವನ್ನು ಹೇಳ್ತಾರೆ. ಜ್ಯೋತಿಷ್ಯ ತಪ್ಪಲ್ಲ, ಅದು ಅವರ ಅರ್ಹತೆಯೇ ಇಲ್ಲ, ಅದಕ್ಕೆ ಹಾಗಾಗ್ತಾ ಇದೆ. ಜ್ಯೋತಿಷ್ ಶಾಸ್ತ್ರ ಓದೋರು ಮೂಲತಃ ವೈದಿಕರಾಗಿರ್ಬೇಕು, ವೇದಾಧ್ಯಯನ ಮಾಡಿರಬೇಕು, ಉಳಿದ ಅಂಗಗಳ ಪರಿಚಯ ಇರಬೇಕು. ಇದು ಒಂದು ಪಾರ್ಟ್ ಅಷ್ಟೇ, ಅದರಿಂದ ಮುಂದೆ ಅವನು ಪೂರ್ಣ ಜ್ಞಾನ ಪಡೆಯಲಿಕ್ಕೆ ಸಾಧ್ಯ. ಇಂಥ ಜ್ಯೋತಿಷ್ ಶಾಸ್ತ್ರದಂತೆ ನಾವಿರೋದು ಇವತ್ತು ಕಲಿಯುಗದಲ್ಲಿ ಇದ್ದೇವೆ. ಬಾಡಬಾರದ ಸ್ಥಿತಿಯಲ್ಲಿ ಅನೇಕ ಅನಾವಂತರಗಳಿರ್ತಕ್ಕಂಥ ಕಾಲದಲ್ಲಿದ್ದೇವೆ. ಈಗ ನಂದನ ನಾಮ ಸಂವತ್ಸರ ಬಂದಿದೆ, ಶ್ರೀ ಖರನಾಮ ಸಂವತ್ಸರ ಮುಗಿತು, ನಂದನ ನಾಮ ಸಂವತ್ಸರ ಪ್ರಾರಂಭವಾಗಿದೆ. ಇದಕ್ಕೆ ಯಾರ್ಯಾರು ಏನೇನು ತಿಳ್ಕೊಂಡಿರ್ತಾರೆ, ತಕ್ಷಣ ಮಿನಿಸ್ಟ್ರಿ ಫಾರಮ್ ಆಗ್ತಾರೆ, ಚೀಫ್ ಮಿನಿಸ್ಟರ್ ಯಾರು, ಪೋರ್ಟ್ಫೋಲಿಯೋಸ್ ಯಾರು ಕೇಳೋಕೆ ಶುರು ಮಾಡ್ತಾರೆ ಆಗಲಿ, ಅದು ಮನುಷ್ಯನ ಪದ್ಧತಿ ಯಾರ್ಯಾರು ಇರ್ತಾರೆ. ಅವ್ರು ನೋಡಿದ ತಕ್ಷಣ ಇವರಿದ್ದರೆ ಹೀಗಿರ್ತದೆ. ಆಫೀಸಲ್ಲಿ ಯಾರೋ ಹೊಸ ಆಫೀಸರ್ ಬರ್ತಾರೆ, ಬಂದ ತಕ್ಷಣ ಏನೇನು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಓ ಕರಪ್ಟೋ ನಾನ್ ಕರಪ್ಟೋ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಇವತ್ತು ಯಾರು ರಾಜ, ಈ ಸಂವತ್ಸರಕ್ಕೆ ಯಾರು ರಾಜ ಅಂತ ಪ್ರಶ್ನೆ. ನನ್ನ ನೆನ್ಪಿಟ್ಟು ಸುಲಭವಾದ ಪದ್ಧತಿ ಹೇಳ್ತಾರೆ, ಯಾವ ವಾರ ಯುಗಾದಿ ಆಗುತ್ತೋ ಆ ದೇವತೆನೇ ಅದಕ್ಕೆ ರಾಜ. ಶುಕ್ರವಾರ ಶುಕ್ರನೇ ಸಂವತ್ಸರಕ್ಕೆ ರಾಜ, ನಂದನ ನಾಮ ಸಂವತ್ಸರ ಶುಕ್ರನೇ ರಾಜನಾಗಿದ್ದ. ಆಶ್ಚರ್ಯ, ಮಂತ್ರಿ ಕೂಡ ಶುಕ್ರನೇ, ಸೇನಾಧಿಪತಿನೂ ಶುಕ್ರನೇ, ಮೂರು ಶುಕ್ರ ಆಗಿದ್ರೆ ಆಗಿದ್ರೆ ಒಳ್ಳೆ ಫುಲ್ ಪವರ್ ಇದೆ ಅಂತ ಅರ್ಥ. ಮಂತ್ರಿ ತಾನು, ಸೇನಾಧಿಪತಿ ತಾನು, ರಾಜನೇ ತಾನು. ಆದ್ರಿಂದಾಗಿನೇ ಈ ಸಂವತ್ಸರದಲ್ಲಿ ಶುಕ್ರ ಒಳ್ಳೆ ವ್ಯಕ್ತಿ, ಹೆಸರಿಗೆ ದೈತ್ಯರ ಗುರುವಾದರೂ ಕೂಡ ಗ್ರಹಗಳಲ್ಲಿ ಆತ ಒಳ್ಳೆ ಗ್ರಹಗಳ ಸಾಲಿ ಸೇರ್ತಾರೆ ಶುಕ್ರ. ಇದರಿಂದ ಈ ಸಂವತ್ಸರ ಒಳ್ಳೆ ಸಂವತ್ಸರ, ಹೆಸರು ನಂದನ, ರಾಜ ಶುಕ್ರ, ಆದ್ದರಿಂದ ಸಂವತ್ಸರ ಒಳ್ಳೆ ಸಂವತ್ಸರವಾಗಿ ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಇತ್ತೀಚಿನ ಸಂವತ್ಸರಗಳಲ್ಲೇ ಬೆಸ್ಟ್ ಸಂವತ್ಸರ ಅಂದರೆ ನಂದನ ಸಂವತ್ಸರ. ಈಗ ಸಂವತ್ಸರದಲ್ಲಿ ಯಾರು ಕೆಟ್ಟವರಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಒಳ್ಳೆಯವರೇ ಇರೋದು. ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಒಬ್ಬರಿಗೆ ನಮ್ಮ ಕಾಲಕ್ಕೆ ಎಜುಕೇಷನ್ ಮಿನಿಸ್ಟರು ನ್ಯಾಷನಲ್ ಕಾಲೇಜು ಕರೆಸಿದರೆ ವಿದ್ಯಾರ್ಥಿಗಳೇ ಬಂದು ವಿದ್ಯಾರ್ಥಿಗಳಿಗೆ ಬರ್ತಾ ಇಲ್ಲ ಸರಿ, ವಿದ್ಯಾರ್ಥಿಗಳೇ ವಿಶ್ವವಿದ್ಯಾನಿಲಯ ಅಂತ ಕಾಲ ಇದು. ಇನ್ನೊಬ್ಬ ಎಜುಕೇಷನ್ ಮಿನಿಸ್ಟರ್ ಕಾಪಿ ಹೊಡೆದ ಎಜುಕೇಷನ್ ಮಿನಿಸ್ಟರ್ ಆಗಿಬಿಟ್ಟು ಕಾಪಿ ಹೊಡೆದು ಪಾಸ್ ಆದವರು. ಅದೇ ಅಲ್ಲಿ ಯಾರಿಗೂ ಕೂಡ ಬರ್ತಿರಲಿಲ್ಲ. ಈ ಸಲ ಏನಾಗಿದೆ ಅಂದರೆ ಎಲ್ಲ ನಂದನಾಮ ಸಂವತ್ಸರದಲ್ಲಿ ಎಲ್ಲ ನಂಬರ್ ಒನ್. ಸಂವತ್ಸರ ಹೆಸರು ದೇವರ ಹೆಸರದು, ಆನಂದೋ ನಂದನೋ ನಂದ ಸತ್ಯಕರ್ಮ ತ್ರಿವಿಕ್ರಮ, ದೇವರ ಹೆಸರದು. ಸಂವತ್ಸರ ಅಂದರೂ ದೇವರು, ನಂದನ ಅಂಬೋದು ದೇವರ ಹೆಸರೇನೆ. ಆದ್ದರಿಂದ ಯಾವ ಯೋಚನೆ ಕೂಡ ಮಾಡೋ ಕಾರಣ ಇಲ್ಲ, ನಿಶ್ಚಿಂತೆಯಾಗಿರ್ಬೋದು. ಮಳೆ ಬೆಳೆ ಇದು ಎಲ್ಲ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂಥ ಕಾಲ ಇತ್ತು, ನಮಗೆ ನೋಡಿ ನಂಬಲಕ್ಕೆ ಆಗೋದಿಲ್ಲ, ಏನು ಸುಳ್ಳು ಹೇಳಿದಾಗ ಆಗುತ್ತಲ್ಲ, ನಮ್ಮ ನೋಡಿದ್ರೆ ದೇವರಾಣಿ ಆಗೋದಕ್ಕೆ ಅನ್ಸಿಲ್ಲ. ಮತ್ತೆ ಹೀಗಾಕಾಗುತ್ತೆ ಅಂತ ಕೇಳಿದರೆ ಪಂಚಾಂಗಗಳು ಸರಿ ಇದೆ, ಈ ಜನ ಸರಿ ಇಲ್ದವ್ರು ಅವರೇನು ಮಾಡ್ತಾರೆ ಅಂತ ಅರ್ಥ. ಹುಚ್ಚಿಗೆ ಅತ್ತೆ ಮನೆ ಅಂತ ತವ್ರ ಮನೆ ಅಂತ ಹೇಳ್ತಾರಲ್ಲ ಹಾಗೆ, ಹುಚ್ಚಿ ಎಲ್ಲಿದ್ರೂ ಹುಚ್ಚಿದೆ ಅವಳು. ಆದ್ದರಿಂದ ಈ ಕಲಿಯುಗದಲ್ಲಿ ಯಾರಿಗೆ ಇದೆಲ್ಲ ಅಪ್ಲೈ ಆಗುತ್ತೆ ಅಂದರೆ ಯಾರು ಸಧರ್ಮ ನಿರತರಾಗಿರ್ತಾರೆ ಅವರಿಗೆ ಅಪ್ಲಿಕಬಲ್. ಇವತ್ತು ಯಾರು ಆಚಾರ ಸದಾಚಾರ ಪುತ್ರಿ ಹೇಳ್ದ ಬದುಕ್ತಾರಲ್ಲ, ಅವರು ನಂದನಾಮ ಸಂವತ್ಸರ ಒಳ್ಳೆ ಸಾಧನೆಗೆ ಅವಕಾಶ ಮಾಡಿಕೊಡ್ತಾರೆ. ಸಂವತ್ಸರ ಓದಿದ ಹುಡುಗನಿಗಾದರೆ ಕ್ವಶನ್ ಪೇಪರ್ಗೂ ಅರ್ಥ ಇರ್ತದೆ, ಎಲ್ಲಿ ಕೂತರೂ ಅದು ಮಹತ್ವ ಇರ್ತದೆ. ಓದ್ತಾ ಇದ್ದವನಿಗೆ ಅಲ್ಲಿ ಪುಸ್ತಕ ಕೊಟ್ಟರು ಓಡಿ ಬರಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತು ಅವರಿಗೆ. ಕಾಪಿ ಹೊಡಿಬೇಕು ಬರೋದಿಲ್ಲ, ಅಂಥದ್ದು ಏನು ಮಾಡ್ತೀರಿ? ಯಾತಕ್ಕೆ ಹೇಳಿದೆ ಅಂದರೆ ತುಂಬ ಸಂವತ್ಸರ ಫಲ ನೋಡ್ಕೊಂಡ್ಬಿಟ್ಟು ಇನ್ನೇ ನಿಶ್ಚಿತ ಎಂದು ಕೊಟ್ಟು ತೊಳ್ಕೊಂಡ್ಬಿಟ್ಟಲ್ಲ. ನಾವು ಸಾಧನೆ ಮಾಡಿದ್ರೆ ಅಷ್ಟೇ ಉಪಯೋಗ, ಈಸಿ ಡಿಫಿಕಲ್ಟ್ ಅಂಬೋದು ಓದಿದವನಿಗೆ, ಓದ್ದೇ ಇದ್ದವನಿಗೆ ಅಪ್ಲೈ ಆಗೋದಿಲ್ಲ ಅದೆಲ್ಲ ಕೂಡ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರೋರಿಗೆ ಖುಷಿ ಕೊಡ್ತಕ್ಕಂಥ ವಾತಾವರಣ ಇದು. ಸ್ನಾನ ಸಂಧ್ಯಾವರ್ಧನೆ ಪೂಜೆ ಏಕಾದಶಿ ವ್ರತಗಳು ಎಲ್ಲವನ್ನು ಸರಿಯಾಗಿ ಮಾಡಿಕೊಂಡಿರೋರು ನಿಶ್ಚಿಂತೆಯಾಗಿ ಒಳ್ಳೆ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದು ನಂದನೋ ಆನಂದೋ ನಂದನೋ ನಂದ, ನಂದನ ನಾಮ ಸಂವತ್ಸರ ದೇವರ ಹೆಸರು. ನಂದಾನ್ ನಯತೀತಿ ನಂದನಃ, ನಂದಾನ್ ಸ್ವರೂಪದಲ್ಲಿ ಆನಂದ ಇರೋರು ನಂದರು ಅಂತ ಕರೀತಾರೆ, ಅವರನ್ನು ಮೋಕ್ಷಕ್ಕೆ ಹೋಗಿದ ರೂಪಕ್ಕೆ ನಂದನ ಅಂತ ಹೆಸರು. ನಂದನ ಅಂತ ದೇವ್ರ ಹೆಸರು ಅಷ್ಟೇ ಅಲ್ಲ, ದೇವ್ರ ರೂಪನು ನಂದನ ಅಂತಿದೆ. ವಿಶ್ವಾದಿ ರೂಪಗಳು ನಾಮಗಳು ಹೌದು ರೂಪಗಳು ಹೌದು, ವಿಶ್ವ ರೂಪಾವಳಿ ಅಂತ ಆಚಾರ್ಯ ಹೇಳಿದ್ದಾರೆ. ವಂದನ ಅಂತ ಒಂದು ರೂಪ ಇದೆ, ಆ ರೂಪಕ್ಕೆ ವಿಶೇಷವಾದ ಹೆಸರಿರೋದ್ರಿಂದ ಒಳ್ಳೆಯವ್ರನ್ನೆಲ್ಲ ಪರಮಾತ್ಮ ಒಳ್ಳೆ ರೀತಿಯಲ್ಲಿ ಉದ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಪುಣ್ಯ. ನಂದನ ದೇವರು, ಆನಂದ ತೀರ್ಥರು ಗುರುಗಳು, ಎರಡು ಮ್ಯಾಚಿಗೆ ಈಗ ಆನಂದವೋ ನಂದನೋ ನಂದ ಇದ್ದಾಗೆ. ಆನಂದ ತೀರ್ಥ ಗುರುಗಳು ನಂದನ ದೇವರು ಅಂದ ಮೇಲೆ ಇನ್ನು ಮುಖ್ಯ ಗುರಿ ಇದೆಯಲ್ಲ ಆನಂದದ ಲೋಕ, ಅದು ತಲುಪೋದಕ್ಕೆ ನಂದನ ನಾಮ ಸಂವತ್ಸರ ಎಲ್ಲ ದೃಷ್ಟಿ ನಂಬರ್ ಒನ್ ಆಗಿರೋದು. ಅದಕ್ಕೆ ತಕ್ಕಂತೆ ನಾವು ಸರಿಯಾಗಿ ಪ್ಲಾನ್ ಮಾಡಿಕೊಳ್ಳೋಕ್ಕೆ ಏನು ಓದೋದು. ಇವತ್ತು ಸಿಲೆಬಸ್ ಟೈಮ್ ಟೇಬಲ್ ಇದ್ದರೆ ಹೇಗೆ ನಾವು ಹೋಗಲಿಕ್ಕೆ ಅನುಕೂಲ ಆಗುತ್ತೋ, ಸಂವತ್ಸರ ಮೊದಲು ಕೇಳಿಬಿಟ್ಟರೆ ವರ್ಷ ಪೂರ್ತಿ ಏನು ಮಾಡಬೇಕು ಗೊತ್ತಾಗುತ್ತೆ. ಈ ವರ್ಷದೊಳಗೆ ಮೊದಲಿಗೆ ಎಲ್ಲರೂ ಯೋಚನೆ ಮಾಡೋದು ಎಷ್ಟು ಉಪವಾಸಗಳು ಜಾಸ್ತಿ ಇದೆ ಅಲ್ಲಿಂದ ಶುರುವಾಗುತ್ತೆ. ಉಪವಾಸದ ಭಯ ಬಂದು ಶುರುವಾಗುತ್ತೆ, ಉಪವಾಸದ ಭಯದ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತು ಒಂದು ಉತ್ತರಾದಿ ಮಠ ಮತ್ತು ಉಡುಪಿಯ ನಾಲ್ಕು ಮಠಗಳಿಗೆ ಆಷಾಢ ಮಾಸದ ಕೃಷ್ಣಪಕ್ಷದಲ್ಲಿ ಅತಿರಿಕ್ತ ದ್ವಾದಶಿ ಉಪವಾಸ ಇದೆ. ಅತಿರಿಕ್ತ ದ್ವಾದಶಿ ಅದೊಂದು ಬಿಟ್ಟರೆ ಉಳಿದ ಮಠಗಳಿಗೆ ಅದೂ ಇಲ್ಲ. ಹೀಗಾಗಿ ಉಪವಾಸ ಇರೋದು ಒಂದೇ, ಅದು ಮಳೆಗಾಲ ಚಳಿಗಾಲ ಎರಡು ಉಪವಾಸ ಲೆಕ್ಕಕ್ಕೆ ಬರೋದಿಲ್ಲ, ಯೋಚನೆ ಇರೋದಿಲ್ಲ. ಅದು ಬೇಸಿಗೆಯಲ್ಲಾದರೂ ಯೋಚನೆ ಮಾಡಬೇಕು, ಅದು ಯೋಚನೆ ಮಾಡೋ ಕಾರಣನೇ ಇಲ್ಲ. ಹೀಗಾಗಿ ಉಪವಾಸ ಲೆಕ್ಕ ನಿಶ್ಚಿಂತೆ. ಇನ್ನು ಎರಡನೇದಾಗಿ ಗ್ರಹಣಗಳಿಲ್ಲ, ನೆನಪಿರಲಿ, ಗ್ರಹಣಗಳಿಲ್ಲ. ಗ್ರಹಣಗಳು ಈಶಾನ್ಯ ಭಾರತದಲ್ಲಿ ಆಗುತ್ತೆ, ಆ ಗೌಹಾತಿ ಆ ಕಡೆ ಆಗುತ್ತೆ ಹೊರತು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದ ಬಲುಭಾಗದಲ್ಲಿ ಗ್ರಹಣಗಳೇ ಇಲ್ಲ. ಅದರಿಂದಾಗಿಯೇ ಗ್ರಹಣ ಯೋಚನೆ ಮಾಡಬೇಕಾಗಿಲ್ಲ. ಗ್ರಹಣದಿಂದ ಒಂದು ಯೋಚನೆ, ಒಂದು ಊಟ ಗ್ಯಾರಂಟಿ ಮಿಸ್ ಆಗುತ್ತೆ ಗ್ರಹಣದಲ್ಲಿ. ಎರಡು ಊಟ ಮಾಡಿದ್ರೆ ಗ್ರಹಣ ಅಲ್ಲ, ಯಾರು ಹಾಕಿದ್ರು ಗಾಢ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಒಂದು ಮಿಸ್, ಏಕಾಂತಿ ಎರಡು ಮಿಸ್ ಆಗುತ್ತೆ, ಗ್ರಹಣ ಒಂದು ಮಿಸ್ ಆಗುತ್ತೆ. ಯೋಚಕಾಶಿ ಯೋಚನೆ ಅಷ್ಟು. ಗ್ರಹಣದ ಬಗ್ಗೆ ಒಂದು ಗ್ರಹಣನೂ ಜಗದಲ್ಲಿ ಕಾಣೋದಿಲ್ಲ, ಆದ್ದರಿಂದ ನಿಶ್ಚಿಂತೆ ಆಗಿರ್ಬೋದು. ಇನ್ನು ಕೃಷ್ಣಾಷ್ಟಮಿ ಪಾಲನೆ ಬಗ್ಗೆ ಯೋಚನೆ ಇರ್ತದೆ. ಕೃಷ್ಣ ಎಷ್ಟೇ ಅಂತೇಳಿ ಅದು ಭಾರಿ ಯೋಚನೆ ಇಲ್ಲ, 12 ಗಂಟೆ ಅದೇನು ಭಾರಿ ದೊಡ್ಡದೇನಲ್ಲ. ಹೀಗಾಗಿ ಅದು ನಿಶ್ಚಿಂತೆ. ಕೃಷ್ಣಾಷ್ಟಮಿ ಪಾಲನೆ ಬಗ್ಗೆ ಯೋಚನೆ ಮಾಡೋ ಕಾರಣ ಇದೆ. ಇನ್ನು ಎರಡು, ಋಷಿ ಪಂಚಮಿ ಮತ್ತು ವಿಷ್ಣು ಪಂಚಕ. ಋಷಿ ಪಂಚಮಿ ಹಿಡಿಯಕ್ಕೆ ಬರುತ್ತೆ, ಉದ್ಯಾಪನೆ ಮಾಡೋಕ್ಕೆ ಬರುತ್ತೆ, ಪ್ರಸರ್ಥ ಹೇಳಕ್ಕೆ ಬರೋದಿಲ್ಲ. ವ್ರತ ಮಾಡೋರು ಮಾಡಕ್ಕೆ ಬರುತ್ತೆ, ಆದರೆ ಹೊಸ ಮಾಡೋರು ಹಿಡಿಯೋದಕ್ಕಾಗಲಿ, ಉದ್ಯಾಪನೆ ಮಾಡೋದಕ್ಕೆ ಪ್ರಸರ್ಥ ಅವಕಾಶ ಇರೋದಿಲ್ಲ. ಈ ಸತ್ ಅವಕಾಶ ಇದೆ. ವ್ರತ ಹೊಸ ವ್ರತ ಹಿಡಿಯೋರು ಹಿಡಿಬೋದು, ಉದ್ಯಾಪನೆ ಮಾಡೋರು ಮಾಡಬಹುದು. ಆದ್ದರಿಂದ ವಿಷ್ಣು ಪಂಚಮಿ ಮಾಡೋರಿಗೆ ಒಳ್ಳೆ ಅವಕಾಶ ಇದೆ. ವಿಷ್ಣು ಪಂಚಕನ ಹಾಗೇನೆ, ವಿಷ್ಣು ಪಂಚಕ ಎರಡು ಪ್ರತಿಸತಿ ಚಾನ್ಸ್ ಸಿಗೋದಿಲ್ಲ. ಮಾತೃಪದ ವಿಷ್ಣು ಪಂಚಕ ಬರೋದಿಲ್ಲ, ಅವಾಗ 5 ಉಪವಾಸ ಇಲ್ಲ. ಮಾರ್ಗಸೇರದಲ್ಲಿ ಬರೋದು, 5 ಉಪವಾಸ ಮಾರ್ಗಸೇರದಲ್ಲಿರೋದ್ರಿಂದ ಮಾರ್ಗಸೇರ ಮಾಸದಲ್ಲಿ ಎಷ್ಟೋ ಜನ ಪಾಪ 200 ವರ್ಷ ಕೆಡದನೇ ಇದ್ರೂ ಅವರಿಗೆ ಅವಕಾಶ ಆಗಿರಲಿಲ್ಲ. ಈ ಸರ್ತ ಅವಕಾಶ ಇದೆ. ವಿಷ್ಣು ಪಂಚಕ ವ್ರತವನ್ನು ಹಿಡಿಯಬಹುದು ಮಾರ್ಗಸೇರ ಮಾಸದಲ್ಲಿ, ಮಾತೃಪದ ಮಾಸದಲ್ಲ. ಅದು ನೆನಪಿಟ್ಟುಕೊಂಡು ಅದನ್ನು ಅನುಸರಿಸಿದ್ರೆ ಸಾಕು. ಈ ವರ್ಷದ ಭಾರಿ ವಿಶೇಷ ಅಂತ ಕೇಳಿದರೆ ನಮ್ಮ ಅಧಿಕ ಮಾಸ ಬರೋದು ಈ ವರ್ಷದ ವಿಶೇಷ. ಇವತ್ತು ಅಧಿಕ ಮಾಸ ಅಂದರೆ ಯಾರು ಯೋಚನೆ ಮಾಡೋಕ್ಕಾಗ, ಉಪವಾಸದ ಯೋಚನೆ ಇಲ್ಲ. ಅದರಿಂದಾಗಿನೇ ಅಧಿಕ ಮಾಸ ಬಂದರೆ ಏನು ಆ ದೃಷ್ಟಿಯಿಂದ ದುಃಖ ಪಡೋ ಕಾರಣನೇ ಇರೋದಿಲ್ಲ. ಅಷ್ಟೇ ಅಲ್ಲ, ಪುಣ್ಯಕರವಾದ ಮಾಸ ಅದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಎಲ್ಲ ಮಾಸಗಳ ಅಧಿಕವಾದ ಮಾಸ ಅಂದರೆ ಪುರುಷೋತ್ತಮ ಮಾಸ. ಅದು ನ್ಯಾಚುರಲ್, ಪ್ರತಿ ವರ್ಷ ಪ್ರತಿ ದಿವಸ ಬರೋರು ಇರ್ತಾರೆ, ಸ್ಪೆಷಲಾಗಿ ಬರೋರು ಇರ್ತಾರೆ, ಮಹತ್ವ ಜಾಸ್ತಿ ತಾನೆ. ಸರಾಸರಿ 33 ತಿಂಗಳಿಗೊಮ್ಮೆ ಬರೋದ್ರಿಂದ ಅಧಿಕ ಮಾಸಕ್ಕೆ ಭಾರಿ ಮಹತ್ವ. ಪುರುಷೋತ್ತಮ ಮಾಸ ಅಂತ ಹೆಸರದು ಆಚಾರ. ಅದನ್ನು ಬಿಟ್ಟಿಲ್ಲ ದ್ವಾದಶ ಸ್ತೋತ್ರ ಹೇಳಬೇಕಾದ್ರೆ, ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾಸ್ತಿತ ಶೂರವರೇಶ ಅಂತೇಳಿ 12 ಮಾಸಗಳನ್ನು ಹೇಳ್ತಾ, ಅಲ್ಲೂ ಕೂಡ ಅಧಿಕ ಮಾಸ ಬಿಟ್ಟಿಲ್ಲ ಆಚಾರ್ಯ. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಧರಾಧರ ಧಾರಿಣ ವೇಸುರ ಧರ್ತಃ ಸೌಧೃತಿ ದೀದಿತಿ ವೇತೃವಿಧಾತಃ ಅಧಿಕ ಬಂಧಂ ರಂಧಯ ಬೋಧ ಚಿಂತಿ ಪಿಧಾನಂ ಬಂಧುರವರ್ಧ. ಸೂಚನೆ ಮಾಡಿಬಿಟ್ಟಿದ್ದಾರೆ, ಅಧಿಕ ಮಾಸ ಬರುತ್ತೆ. ಪುರುಷೋತ್ತಮ ಅಧಿಕ ಅಂದರೆ ಪುರುಷೋತ್ತಮ ಉತ್ತಮ ಅಂತ ಅರ್ಥ, ಪುರುಷೋತ್ತಮ ಮಾಸ. ಹೀಗಾಗಿ ಅಧಿಕ ಮಾಸ ಬಹಳ ಶ್ರೇಷ್ಠವಾದ ಮಾಸ. ಅದು ಅಧಿಕ ಭಾದ್ರಪದ ಬಂದಿರೋದ್ರಿಂದ ನಿಶ್ಚಿಂತೆಯಾಗಿರಬಹುದು. ಅಧಿಕ ಶ್ರಾವಣ ಆಷಾಢ ಅನ್ನೋ ಶ್ರಾವಣರ ಬಂದರೆ ಪದ್ಧತಿ ಆಗೋದು. ಆಷಾಢ ಕೊನೆಯದು ಎರಡು ಬಂದರೆ ಭಾರಿ ಪದ್ಧತಿ. ವ್ರತ ಮಾಡೋರಿಗೆ ಬಿಟ್ಟು ಯಾವ ಏನು ಪದ್ಧತಿ ಹೆದರೇ ಇಲ್ಲ ಅವರಿಗೆ. ವ್ರತ ಮಾಡೋರಿಗೆ ಭಾರಿ ಪದ್ಧತಿ ಅಲ್ಲಿರ್ತದೆ, ಆಮೇಲೆ ಸತ್ತ ಮೇಲೆ ಇರ್ತದೆ ಅವರಿಗೆ. ಪರಲೋಕದಲ್ಲಿ ಪದ್ಧತಿ ಇರ್ತದೆ, ಇಲ್ಲಿ ಪದ್ಧತಿ ಇರೋದಿಲ್ಲ. ಆದರೆ ಇದು ಬರೀ ಬಸವನ ವ್ರತ ಆದ್ದರಿಂದ ನಿತ್ಯ ಹಾಗೂ ಮಜ್ಜಿಗೆನೇ ಊಟ ಮಾಡ್ತಾರೆ. ಆದ್ದರಿಂದ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಅಟ್ ಆಲ್. ನಿಶ್ಚಿಂತೆಯಾಗಿ ಅಧಿಕ ಮಾಸದಲ್ಲಿ ಮಿಗಬಹುದು. ಬಹಳಷ್ಟು ಪುಣ್ಯಕರವಾದ ವ್ರತಗಳನ್ನು ಮಾಡಲಿಕ್ಕೆ ಅಧಿಕ ಮಾಸದಲ್ಲಿ ಅವಕಾಶ ಇದೆ. ಅದು ಬಂದಾಗ ಹೆಚ್ಚಿಡಬಹುದು. ಅಧಿಕ ಮಾಸದ ಬಹಳ ವಿಶೇಷ ಅಂತ ಕೇಳಿದರೆ, ಮೊದಲನೇದಾಗಿ 300 ಅಪೂಪಗಳನ್ನು ದಾನ ಮಾಡೋದು, ಕಂಚಿನ ಪಾತ್ರೆ ಇತ್ಯಾದಿ ಪ್ರತಿಶತ ಕೇಳಿರ್ತೀರಿ, ಅದನ್ನು ಮಾಡೋದು ಮುಖ್ಯವಾದದ್ದು. 33 ಕೋಟಿ ದೇವತೆಗಳಿಗೆ ಪ್ರತಿನಿಧಿಯಾಗಿ 33 ಅಪೂಪಗಳನ್ನು ಮಾಡೋದು ಅತ್ಯುತ್ತಮ ಪಕ್ಷ. ಅದಿಲ್ಲದೆ ಹೋದರೆ ಯಾವುದೇ 33 ಆದರೂ ಆಯಿತು. ನಂಬರ್ 1 ಇದು, ಉಳಿದು ಯಾವುದು 33 ಆದರೂ ಆಯ್ತದೆ. ಅದು ಒಂದು ಮಕ 30 ದಿವಸವೂ ಮಾಡೋದು ನಂಬರ್ 1, ಅಥವಾ ಆದರ್ಶ ದಿವಸ ಮಾಡೋದು ನಂಬರ್ 2. ಒಂದು ದಿವಸ ಆದರೂ ಮಾಡೋದು ಅತಿ ಕಡಿಮೆ, ಅದು ಮಾಡಲೇಬೇಕು. ಒಂದು ದಿವಸ ಆದರೂ ಮಾಡಲೇಬೇಕಾದದ್ದು ನಿಯಮ. ಅದರ ಜೊತೆಗೆ ಅಧಿಕ ವಾಸದ ಭಾರಿ ವಿಶೇಷ ಅಂದರೆ ಉಪವಾಸವನ್ನು ಐಚ್ಛಿಕವಾಗಿ ಮಾಡೋದು, ಕಂಪಲ್ಸರಿ ಅಲ್ಲ. ಮಾಡಿದರೆ ಭಾರಿ ಪುಣ್ಯ ಅಂತ ಹೇಳಿ. ಅಧಿಕ ಮಾಸ 30 ದಿವಸ ಉಪವಾಸ ಮಾಡಿದ್ರೆ ಭಾರಿ ಶ್ರೇಷ್ಠ ಅಂತ ಹಿಂದೆ ಉಪರಾಂಗದಲ್ಲಿ ಅಂತ ಕತೆ ಹೇಳ್ತಾರೆ. ಅದೀಗ ಬೇಡ, ಬಂದ ಆ ಪ್ರಸಂಗ ಬಂದ ನೋಡೋಣಂತೆ. 30 ದಿವಸ ಮಾಡೋದು ನಂಬರ್ 1. ಅದು ಮಾಡದೆ ಹೋದರೆ ಒಪ್ಪತ್ತು ಊಟ ಮಾಡ್ಕೊಂಡು ಪೂರ್ತಿ ಹಿಂದೆ ಕಡಿಬೋದು, ಅಥವಾ ಒಪ್ಪತ್ತು ಊಟ ಒಪ್ಪತ್ತು ಫಲ ಇನ್ನೊಂದು ಚಾನ್ಸ್ ಇದೆ, ಆ ರೀತಿ ಮಾಡ್ಬೋದು. ಅಥವಾ ಎಕ್ಸ್ಟ್ರಾ ತಿನ್ನೋದು ಬಿಟ್ಟರು ಎಷ್ಟೋ ಪುಣ್ಯ ಬರ್ತದೆ. ಎಕ್ಸ್ಟ್ರಾ ಉದ್ಯಾಪತ್ತೆ ತಿನ್ನೋದು ಬಿಟ್ಟರು ಕೂಡ ಈಗ ಒಂದೊಂದು ತುತ್ತು ಕಡಿಮೆ ಮಾಡಿದ್ರೆ ಆ ಪುಣ್ಯನೂ ಕೌಂಟ್ ಆಗೇ ಆಗ್ತದೆ. ಇನ್ನು 5 ಅಂತೂ ಅವಶ್ಯ ಮಾಡಿ, 2 ಏಕಾದಶಿ ಬಂದೇ ಬರುತ್ತೆ, ಹುಣ್ಣಿಮೆ ಅಮಾವಾಸ್ಯೆ ಬಂದೇ ಬರುತ್ತೆ. ಶ್ರವಣ ಉಪವಾಸ ಶ್ರವಣ ಬಂದಿಲ್ಲ, ಆದ್ರೆ ಅಧಿಕ ಮಾಸದಲ್ಲಿ ನೋಡಬೇಕಾಗಿಲ್ಲ. ಎಂದು ಬೇಕಾದ್ರೂ ಉಪವಾಸ ಮಾಡೋದು ಹೇಳಿರೋದ್ರಿಂದ ಮಾಡಿಬಿಟ್ಟೇ ಆಗಬೇಕು, ನಿಶ್ಚಿಂತೆ. ಅದು ಶ್ರವಣ ವ್ರತ ಅಂತಲ್ಲ, ಅಧಿಕ ಮಾಸದ ವ್ರತ. ಆದ್ದರಿಂದ ಅದಕ್ಕೆ ಇಷ್ಟುಗಳಿಗೆ ಅರಿವ ನಿಯಮ ಇಲ್ಲ. ಎಂದು ಬೇಕಾದ್ರೂ ಮಾಡಬಹುದು, ಎಷ್ಟು ಮಾಸ ಮಾಡಿದ್ರೆ ಪುಣ್ಯ ಬರುತ್ತೆ. ಆದ್ದರಿಂದ ಅಧಿಕ ಮಾಸಕ್ಕೆ ಪ್ಲಾನ್ ಮಾಡಬೇಕು. ಅದ್ರ ಮಹತ್ವ ತುಂಬ ಹೇಳ್ತಾರೆ. ಆ ಪುಸ್ತಕನೂ ಆಗಿದೆ, ಆವತ್ತಿ ಮತ್ತೆ ಬರುತ್ತೆ, ಹಾಗಾಗೂ ಪ್ರವಚನ ಇದ್ದೇ ಇರುತ್ತೆ. ಆಗ ವಿಸ್ತಾರವಾಗಿ ಅಲ್ಲಿ ಹೇಳ್ಬೋದು. ಅಧಿಕ ಮಾಸದಲ್ಲಿ ಎಲ್ಲ ಇದು ಯಾತಕ್ಕೆ ಬರಲೇ ಕೇಳಬೇಕು ಅಂದರೆ ತಯಾರಿ ಮಾಡ್ಕೊಳಕ್ಕೆ ಬರುತ್ತೆ. ಇಲ್ಲೇ ಏಕದಮ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಅಧಿಕ ಮಾಸದ ಭಾರಿ ವಿಶೇಷ ದೀಪವು ದೀಪದಾನ, ದೀಪ ಹಚ್ಚೋದು, ಲೆಕ್ಚರ್ ರೆಫರೆನ್ಸ್ ಎಲ್ಲದರೂ ಮಾಡ್ಬೋದು. ಇನ್ನು ಒಂದೇ ಮಾಸದಲ್ಲಿ ಅಧಿಕ ಮಾಸದ ಬಗ್ಗೆ ಹೇಳೋದಾದರೆ ಉಳಿದ ಮಾಸಗಳಲ್ಲಿ ಏನೇನು ಮಾಡೋಕ್ಕೆ ಬರ್ತದೋ ಅದನ್ನು ಅಧಿಕ ಮಾಸ ಒಂದರಲ್ಲೇ ಮಾಡ್ಬೋದು. ಅದು ಅಧಿಕ ಮಾಸದ ಸ್ಪೆಷಲ್ಲು. ಏನೇನು ಸ್ನಾನದಿಂದ ಹಿಡಿದು ಎಲ್ಲವೂ ಕೌಂಟ್ ಆಗೋದು ಅಧಿಕ ಮಾಸದಲ್ಲಿ. ಅದಕ್ಕೆ ತಕ್ಕಂತೆ ಈಗಲೇ ಪ್ಲಾನ್ ಮಾಡ್ಕೊಳ್ತಾ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇದೆ ಎಂಬುದನ್ನು ಮಾಡಿಕೊಂಡ್ರೆ ಆಗ ಶುರು ಮಾಡಿ ಮುಂದೆ ಸರ್ತಿ ಮಾಡ್ತೀವಿ ಅಂತ ಹೋಗ್ಬಿಡ್ತಾರೆ. ಕೊನೆಗೆ ಆಗೋದೇನು ಮುಂದೆ ಸರ್ತಿ ಅಂತ ಹೇಳ್ತಾರೆ. ಮುಂದೆ ಸರ್ತಿ ಅಂದರೆ ಯಾರು ನಂಬಲಿಕ್ಕೆ ಆಗುತ್ತೆ? ಆಗಲಿಲ್ಲ ಹೋಗಲಿಲ್ಲ. ಆ ರೀತಿ ಮಾಡಿದ್ರೆ ಮೊದಲು ಪಂಚಾಂಗ ಶ್ರವಣ ಮಾಡೋದ ದೊಡ್ಡ ಉಪಯೋಗ. ಇನ್ನು ಎರಡು ಸಂಕ್ರಾಂತಿಗಳು, ಈ ಕರ್ಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಯಾತಕ್ಕೆ ಎರಡು ಮುಖ್ಯ ಅಂದರೆ ಅಯನ ಚೇಂಜ್ ಆಗೋದು ಅದರಿಂದ. ಇದು ದಕ್ಷಿಣಾಯನ ಪ್ರಾರಂಭ ಆಗ್ತದೆ, ಉತ್ತರಾಯಣ ಪ್ರಾರಂಭ ಆಗುತ್ತೆ. ಆದ್ದರಿಂದ ಇದು ಎರಡು ಬಂದಿರೋ ಸೋಮವಾರಗಳೇ, ಕರ್ಕ ಸಂಕ್ರಾಂತಿನ ಸೋಮವಾರ, ಮಕರ ಸಂಕ್ರಾಂತಿನ ಸೋಮವಾರ. ಅದೊಂದು ಪ್ಲಸ್ ಪಾಯಿಂಟ್. ಇದು ಜುಲೈ 16 ಇದು, ಜನವರಿ 14. ಈಗ ಅದು ಯಾವ ಸಮಸ್ಯೆನೂ ಇಲ್ಲ. ಅದು ತುಂಬ ಸಾಯಂಕಾಲದವರೆಗೇನು ಕಾಯಬೇಕಾಗಿಲ್ಲ. ಇದು ಕರ್ಕ ಸಂಕ್ರಾಂತಿ ಬೆಳಗ್ಗೆನೆ, ಮಕರ ಸಂಕ್ರಾಂತಿ ಮಧ್ಯಾಹ್ನ 12 ಗಂಟೆ. ಅದು ಪುಣ್ಯತಮವಾದ ಕಾಲ. ಇನ್ನು ಬೇರೆಯವರಿಗೆ ಪುಣ್ಯ ಕಡಿಮೆ ಆಗುತ್ತೆ ಹೊರತು ನಿಷಿದ್ಧ ಅಂತ ಏನೋ ಅಲ್ಲ. ಅದು ಸಂಕ್ರಾಂತಿ ವಿಷಯನೂ ಆಯಿತು. ಈಗ ಅನೇಕ ದೃಷ್ಟಿಯಿಂದ ಈ ಪಂಚಾಂಗ ಶ್ರವಣ ಮಾಡಿದಾಗ ನಮಗೆ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅದಕ್ಕೆ ತಕ್ಕಂತೆ ವರ್ಷ ಪೂರ್ತಿ ನಾವು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಇಂಥ ಕಾಲ ನಿಯಾಮಕತ್ವ ದೇವರಿಗೆ ಮಾತ್ರ ಇರೋದರಿಂದ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಬಹಳ ಮುಖ್ಯವಾಗಿ ನಮ್ಮ ಜನ ತಮ್ಮ ಜಾತಕಕ್ಕೂ ಪಂಚಾಂಗಕ್ಕೂ ಬಹಳ ಮುಖ್ಯ ಇಟ್ಕೊಂಡು ನೋಡಿ, ಜಾತಕ ನೋಡಿದ್ದು ನೋಡಿದ್ದೆ ವರ್ಷ ಅವರು ಹೀಗೆ ಕರಿಬಹುದು. ಅದು ಜಾತಿ ಇವರು ಜಾತಕದಲ್ಲಿ ಬರೀ ಜಾತಕ ನೋಡೋ ಯೋಗನೇ ಬರ್ತದೆ ಅಂತ ಬೇಕಾದ್ರೆ ಹೇಳ್ಬೋದು. ಅಷ್ಟೇ ನೇರ ಮಾಡೋದು, ಜಾತಕ ನೋಡೋದು ಅಷ್ಟೇ ಕೆಲಸ. ಹಾಗೆ ಮಾಡಬಾರ್ದು. ಯಾವುದೇ ಜಾತಕಕ್ಕಿಂತ ಭಾರಿ ದೊಡ್ಡದು ಜಾತಕಗಳು, ಗ್ರಹಕ್ಕೂ ಸಂಬಂಧ ಇದೆ ತಾನೆ. ಆದರೆ ದೇವರು ಎಲ್ಲ ಗ್ರಹಗಳ ಮೇಲೆ ದೇವರಿದ್ದ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಯಾರು ಧರ್ಮಾನುಷ್ಠಾನ ಮಾಡಿ ಬದುಕಿರ್ತಾರೋ ಅವರ ಜಾತಕದ ಎಫೆಕ್ಟ್ ಏನೂ ಆಗೋದಿಲ್ಲ, ಚಿಂತೆಯಾಗಿರ್ಬೋದು, ಯಾವ ರೀತಿಯಲ್ಲೂ ಆಗೋದಿಲ್ಲ. ಇದು ಆಚಾರ್ಯರ ಮಾತು. ಏಕಾದಶಿ ವ್ರತವನ್ನು ಮಾಡೋರಿಗೆ ಎಂಥ ಗ್ರಹನೂ ಏನೂ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ವ್ಯಾಜೇನಾಪಿ ಕೃತ ರಾಜನ್ ನದರ್ಶೈತಿ ಭಾಸ್ಕರಿ. ಅದನ್ನು ಸುಮ್ಮನೆ ಯಾವುದೇ ಕಾರಣಕ್ಕೆ ಏಕಾದಶಿ ಉಪವಾಸ ಮಾಡಿದರೂ ಕೂಡ ಭಾಸ್ಕರಿಯ ದರ್ಶನ ಆಗೋದಿಲ್ಲ. ಆಚಾರ್ಯರ ಮಾತು, ಭಾಸ್ಕರಿಯ ದರ್ಶನ ಆಗೋದಿಲ್ಲ. ಭಾಸ್ಕರಿ ಅಂದ್ರೇನು? ಭಾಸ್ಕರನ ಮಗ ಭಾಸ್ಕರಿ. ಭಾಸ್ಕರ ಅಂದರೆ ಸೂರ್ಯ, ಸೂರ್ಯನ ಮಗ. ಸೂರ್ಯನ ಬಾಳದರ ಇದ್ದಾರೆ, ಆ ವಿಷಯ ಬೇಡ. ಸೂರ್ಯನ ಮಕ್ಕಳು ಹರಿವಂಶರಿ ಕೇಳಿದರೆ ಸೂರ್ಯನ ಮಗ ಕೇಳಿರ್ತಾನೆ, ಮಗ ಒಬ್ಬನಲ್ಲಿದ್ದಾನೆ ಒಬ್ಬನಿದ್ದಾನೆ ಹಾಗೆ ಮಾಡ್ತಾನೆ ಹೇಳ್ತಾ ಇರ್ತಾನೆ. ಸೂರ್ಯನ ಮಕ್ಕಳ ಕತೆ ಕೇಳಿಬಿಟ್ರೆ ಗಾಬರಿ. ಎಲ್ಲರೂ ಭಾರಿ ದೊಡ್ಡ ಪೋಸ್ಟಲ್ಲಿರೋದು. ಒಬ್ಬ ಮಗ ಮನ್ವಂತ ರಾಜಿಪ, ಒಬ್ಬ ಮಗ ಗ್ರಹರಾಜ, ಇನ್ನೊಬ್ಬ ಮಗ ನೋಡಿದ್ರೆ ಶನಿ, ಇನ್ನೊಬ್ಬ ಶನಿ. ಶನಿ ಸೂರ್ಯನ ಮಗ ನೆನಪಿರಲಿ. ಅಂದರೆ ಭಾಸ್ಕರಿ ಅಂದರೆ ಶನಿ ಅಂತ ಒಂದು ಅರ್ಥ. ಯಮದೇವರು ಸೂರ್ಯನ ಮಗ, ಮತ್ತೆ ಯಮದೇವರು ಸೂರ್ಯನ ಮಗ, ಶನಿ ಸೂರ್ಯನ ಮಗ. ಎಂಥ ಮಕ್ಕಳಿದ್ದಾರೆ ಯಮ ಸೂರ್ಯನಿ ಅಂತ ಗೊತ್ತಾಗಿಬಿಟ್ರೆ. ಪೊಲೀಸ್ ಆಫೀಸರ್ ಯಾರು ಮಗ ಇದ್ದಾರೆ, ಅಪ್ಪನ ತಂಟೆಗೆ ಯಾರೂ ಹೋಗೋದಿಲ್ಲ, ನಡೆಯುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಇದ್ದರೂ ಸಾಕು, ಯಾರೂ ಹೋಗೋದಿಲ್ಲ. ಅಂಥದ್ದು ಎಂಥ ಶನಿ! ಈ ಬದುಕಿರೋರಿಗೆ ಕಾಡೋದು ಶನಿ, ಸತ್ತ ಮೇಲೆ ಕಾಡೋದು ಯಮ. ಅವರಿಬ್ಬರು ಯಪ್ಪ ಯಾ ಸೂರ್ಯ ಅಂತ ಹೇಳಿದ ಮೇಲೆ ಯಾರು ಸೂರ್ಯನ ಆರಾಧನೆ ಮಾಡ್ತಾರೋ ಅವರಿಗೆ ನಿಶ್ಚಿಂತೆಯಾಗಿರ್ಬೋದು. ಸೂರ್ಯನ ಆರಾಧನೆ ಅಂದ್ರೇನು? ತಂದೆ ಆಗ ಸೂರ್ಯಾರ್ಗೆ ಕೊಡೋದು ಸೂರ್ಯನ ಆರಾಧನೆ. ಎಂದೋ ವರ್ಷಕ್ಕೂ ಸೂರ್ಯ ನಮಸ್ಕಾರ ಹಾಕ್ತಾರೆ, ಸೂರ್ಯ ನಮಸ್ಕಾರ ಹಾಕ್ತಾರೆ ಬಿಡ್ತಾರೆ, ಬಿಟ್ಬಿಡಿ. ಸೂರ್ಯಾರ್ಗೆ ಕೊಡಿ ಫಸ್ಟ್. ಅದು ಬಹಳ ಮುಖ್ಯವಾದ ಸೂರ್ಯಾರ್ಗೆ ಕೊಡು. ಮೂರು ಸಂಧ್ಯಾ ವಂದನೆ ಮಾಡಿದರೆ ಸೂರ್ಯ ಆಯ್ತು. ಬರೀ ಸೂರ್ಯ ಅಲ್ಲ, ಗಾಯತ್ರಿ ಚಾಂಜಲಿಂ ದತ್ವ ಧ್ಯಾತ್ವ ಸೂರ್ಯಗತಂ ಹರಿಂ. ಆಚಾರ್ಯರ ಮಾತು, ಸೂರ್ಯಾಂತರ್ಗತನಾದ ಭಾರತೀಯರೋಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಯಜ್ಞವನ್ನು ಕೊಟ್ಟರೆ ಇನ್ನು ಸೂರ್ಯ ಗ್ರಹರಾಜ ನೆನಪಿರಲಿ, ಗ್ರಹರಾಜ. ಆತನೊಳಗೆ ಭಾರತೀಯರೋಣ ಮುಖ್ಯ ಪ್ರಾಣ ಅಂತ ಜೀವರಾಜ ಅವರು, ಮೇಲೆ ಸರ್ವರಾಜ ಭಗವಂತ ಕೂತಿದ್ದಾರೆ ಅಂದಮೇಲೆ ಯಾರು ಯೋಚನೆ ಮಾಡೋ ಕಾರಣ ಇಲ್ಲ. ಒಂದಾಯ್ತು. ಇನ್ನು ಗಾಯತ್ರಿ ಜಪ, ಹೇ ಸದಾ ಸವಿತೃ ಮಂಡಲ ಮಧ್ಯವರ್ತಿ, ಅಲ್ಲಿಗೆ ಅದು ಮುಗೀತು. ಇದು ನಿತ್ಯದಲ್ಲಿ ಮಾಡೋದು. ಏಕಾದಶಿ ವ್ರತ ನದನ ಚೈತಿ ಭಾಸ್ಕರಿ ಅಂದರೆ ಶನಿನೂ ತೋರಿಸೋದಿಲ್ಲ, ಯಮನೂ ತೋರಿಸೋದಿಲ್ಲ ಅಂತ ಅರ್ಥ. ಆಚಾರ್ಯ ಮಾತು ವಿಚಿತ್ರವಾದ ಪುರಾಣದ ವಾಕ್ಯ. ಅದು ಶನಿ ಭಯನೂ ಇಲ್ಲ, ಯಮನ ಭಯನೂ ಇಲ್ಲ ಅಂತ ಹೇಳಿದ್ರಿಂದ ಯಾರು ಏಕಾದಶಿ ವ್ರತವನ್ನು ಮಾಡ್ತಾ ಇರ್ತಾರೋ ಆ ಜಾತಕ ಕಳ್ಕೊಂಬಿಡಿ, ನೋಡಲಿಕ್ಕೆ ಹೋಗಬೇಡಿ. ಮತ್ತೆ ಜೀವನದಲ್ಲಿ ಶುಕ್ರದೇಶ ಒಂದೇ ಅವ್ರು ಉಳಿಯೋದಿಲ್ಲ, ಯಾವುದು ಉಳಿಯೋದಿಲ್ಲ. ಬರೀ ಯಾವಾಗ ನೋಡಿ ಶುಕ್ರದೇಶನೇ. ನಿಮಗೆ ಶನಿದೇಶ ಶುಕ್ರದೇಶಿ ಆಗ್ತದೆ, ರಾಜ ಶುಕ್ರದೇಶಿ ಆಗ್ತದೆ. ಏಕಾದಶಿ ವಾಸ ಮಾಡೋದಿಲ್ಲ, ಅದಲ್ಲೋ ಶುಕ್ರದೇಶಿ ನಿಮಗೆ ಶನಿದೇಶಿ ಆಗ್ತಾಡ್ತದೆ. ಬಿಡೋದಿಲ್ಲ, ಏನಿದ್ರೂ ಉಪಯೋಗ ಇಲ್ಲ. ಹೇಳಿಲ್ಲ, ನೀವು ಓದ್ಕೊಂಡು ಹೋಗದೆ ಹೋಗಿದ್ರೆ ಅಂದರೆ ಈಜಿಯೆಸ್ಟ್ ಪೇಪರು ಡಿಫಿಕಲ್ಟೇ. ಓದ್ಕೊಂಡು ಹೋದರೆ ಮಾತ್ರ ಉಪಯೋಗ ಆಗುತ್ತೆ. ಇದು ಔಟ್ ಆಗಿದೆ ಅಂತ ತಿಳ್ಕೊಬೋಣ. ಔಟ್ ಆಗಿದ್ದು ಎಷ್ಟು ಜನಕ್ಕೆ ಈಗ ಅದು ಏನಾಗಿರೋ ವಿಚಾರಗಳು ಬೇರೆ. ಓದಿದವನಿಗೆ ಅವ್ರಿಗೆ ಕ್ವಶನ್ಗಳು ಕೊಟ್ಟರು ತಗೊಳ್ಳೋದಿಲ್ಲ ಅವ್ನು, ಗೊತ್ತಾಯ್ತಾ? ಸರಿಯಾಗಿ ಓದ್ಕೊಂಡು ಕೊಟ್ಟರೆ ಇಟ್ಬಿಟ್ಟು ನೀವೇ ಇಟ್ಬಿಟ್ಟು ಅವತ್ತು ಹೇಳಿರ್ತಾರೆ. ಯಾಕೆ ಏನು ಕೇಳಿದ್ರು ಬರೀತಾರೆ, ಕ್ವಶನ್ ಏನು ಮಾಡಲಿ ನನಗೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಓದ್ದೇ ಇದ್ದವನಿಗೆ ಬದೀತೇನೆ, ಇಷ್ಟು ಬಾರ್ದು ಓದ್ತಾ ಇರ್ಬೋದು, ಭಾರಿ ಕಷ್ಟ. ಅವ್ರಿಗೆ ಸುಮ್ಮನೆ ಕೊಟ್ಟು ಬರೀಬೇಕಾದ್ರೆ ಮನೆಯವ್ರು ನಡ್ಕೋಬಾರ್ದು ಅಂತ ಬಿಡು, ವಾರ ಟೈಮ್ ಕೊಡಿ. ಯಾಕಾವ ಅದೇ ದಿಷ್ಟಲ್ಲೇ ಇರ್ತಾನೆ. ಅದಕ್ಕೇನೆ ಸಾಧಕರಿಗೆ ಹೇಳಿದ ಮಾತುಗಳೆಲ್ಲ. ನಿಶ್ಚಿಂತೆಯಾಗಿ ಪ್ರತಿಯೊಬ್ಬರು ಕೂಡ ಪಂಚಾಂಗ ಶ್ರವಣ ಮಾಡಿದ ಮೇಲೆ ಹರಿ ಕಾಲ ನಿಯಾಮಕ ಅಂತ ತಿಳ್ಕೊಂಡು ನಿಶ್ಚಿಂತೆ. ಈ ದುರ್ದರ್ಶನವನ್ನು ಮಹಾಭಾರತದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಹೇಳ್ತಾರೆ, ಹರಿವಂಶದಲ್ಲಿ ಹೇಳ್ತಾರೆ, ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಕೃಷ್ಣ ರುದ್ರದೇವರಿಗೆ ಮಾತು ಕೊಟ್ಟಿದ್ದಂತೆ. ಏನಂತ? ಹನ್ನೆರಡು ವರ್ಷ ನಿಮ್ಮನ್ನು ಪೂಜೆ ಮಾಡ್ತೇನೆ, ಹನ್ನೆರಡು ವರ್ಷ ಪೂಜೆ ಮಾಡ್ತೇನೆ. ಕಾಮಾರಾಧ್ಯ ವರಂಶೆಂಬೋ ಗೃಹಿಷ್ಯಾಮಿ ವರಂಸದ ಅಂತ ಹೇಳಬೇಕಾದ್ರೆ ಹನ್ನೆರಡು ವರ್ಷ ಪೂಜೆ ಮಾಡ್ತೇನೆ ಅಂತ ಹೇಳಿರ್ತಾರೆ. ಕೃಷ್ಣ ನಾಟಕ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಅದೆಲ್ಲ ಕತೆ ಹೇಳೋದಕ್ಕೆ ಹೋಗೋದಿಲ್ಲ. ಹನ್ನೆರಡು ವರ್ಷ ಪರಮಾತ್ಮನಿಗೆ ಏನು ಗ್ರಹಚಾರ, ಏನು ಮಾಡಬೇಕಾಗಿದೆ, ಅದು ಗ್ರಹದ ಅಧಿಪತಿ ಮಾತ್ರ ನಡೆಸ್ಬೇಕು, ಏನು ಮಾಡಬೇಕಾದ. ಹೋದನಂತೆ ಇಲ್ಲಿ ಘಂಟಾಕರ್ಣ ಕರ್ಣರಿಗೆ ಪಿಶಾಚಿ ಮೋಕ್ಷ ಕೊಟ್ಟು ಬಿಡ್ತಾನೆ, ರುದ್ರ ಆರಾಧನೆಗೆ ಹೋಗ್ತಾನೆ, ಅಲ್ಲೇ ತೋರಿಸ್ತಾನೆ ನಾನು ಮೋಕ್ಷ ಕೊಡಲಿಕ್ಕಾಗೋದಿಲ್ಲ ಅಂತ ರುದ್ರದೇವರು ಯಾರು ಹೇಳಿರ್ತಾರೋ ಅವರಿಗೆ ತಾನು ಮೋಕ್ಷ ಕೊಡ್ತಾನೆ, ಅರ್ಥ ಆಯ್ತಾ. ಆಮೇಲೆ ರುದ್ರ ಮೋಕ್ಷ ಆರಾಧನೆ ಮಾಡಲಿಕ್ಕೆ ಹೋಗ್ತಾನೆ, ಅಲ್ಲೇ ಉತ್ತರ ಸಿಕ್ಕಿಬಿಡುತ್ತಾನೆ. ಮೋಕ್ಷ ಕೊಡಲಿಕ್ಕಾಗೋದಿಲ್ಲ ಅಂತ ಅವ್ರ ಕೈಯಲ್ಲಿ ಆಗದೆ ಇದ್ದಿದ್ದನ್ನು ತಾನು ಮಾಡಿಸಿ ತೋರಿಸಿ ಅವರು ಪೂಜೆ ಮಾಡೋಣ ಪದನ್ನು ಹೋಗ್ತಾರೆ. ಏನು ಮಾಡಬೇಕು, ಹನ್ನೆರಡು ವರ್ಷ ಎಲ್ಲಿರ್ಬೇಕು ಕೃಷ್ಣ? ಅದಕ್ಕೇನು ಮಾಡಿದಂತೆ, ಗುರುನ ಕರೆದಂತೆ. ತುಂಬ ಜನ ಗೊತ್ತಿರೋದು, ಜ್ಯೋತಿಷ್ಯ ಉಪಯೋಗ ಮಾಡ್ತಾರೆ, ತೋರಿಸ್ಕೊಡ್ತಾರೆ. ಗುರು ಗ್ರಹ ಈ ಸೂರ್ಯ ಏನು ಮಾಡ್ತಾರೆ, ಒಂದು ರಾಶಿ ಒಂದು ರಾಶಿ ತಿಂಗಳಿಗೊಮ್ಮೆ ಹೋಗ್ತಾನೆ, ಗುರು ವರ್ಷಕ್ಕೊಮ್ಮೆ ಹೋಗ್ತಾನೆ ಅಷ್ಟೇ, ವರ್ಷಕ್ಕೊಮ್ಮೆ ಹೋಗ್ತಾನೆ. ಗುರುನ ಕರೆದಂತೆ, ಏ ಗುರು ಒಂದು ದಿವಸದಲ್ಲಿ ಹನ್ನೆರಡು ರಾಶಿರು ಶಿಫ್ಟ್ ಮಾಡಿಬಿಡು ಅಂತ ಹೇಳ್ತಾರೆ. ಒಂದು ದಿವಸ ಹನ್ನೆರಡು ರಾಶಿರು ಓಡಾಡಿದ್ರು, ಬೆಳಗ್ಗೆಯಿಂದ ಓಡಾಡೋದು ಕೆಲಸ. 24 ತಾಸಿಗೆ 12 ವರ್ಷ ಮಾಡ್ತಾನೆ ಕೃಷ್ಣ, ಗೊತ್ತಾಯ್ತಾ. ಒಂದು ದಿವಸ 12 ವರ್ಷ ಮಾಡ್ತಾನೆ. ಇದು ಕಾಲ ನಿಯಾಮಕ ಅಂದರೆ ಸರಿಯಾಯಿತು. ಈ ರೀತಿ ಯಾರಲ್ಲಿ ಇಂಥ ಕತೆ ಬರೋದಿಲ್ಲ, ದೇವರಿಗೆ ಮಾತ್ರ ಬರತಕ್ಕಂಥ ಕತೆ. ಅದಕ್ಕೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತ್ರ ಕಥೆ ಎಂಬುದಕ್ಕೆ ಇದರ ನಿದರ್ಶನಗಳು. ಕಥೆಗಳನ್ನು ಕೇಳಬಾರದು, ಅವನ್ನ ಶಾಸ್ತ್ರವನ್ನಾಗಿ ಕೇಳಿದೆ. ಈಗ ದೇವರು ತಾನು ಕಾಲನಿಯಾಮಕ ತೋರಿಸಿದ್ದಾನೆ, ಒಂದೇ ದಿವಸ ಅಷ್ಟು ಮಾಡಿ ವಾಪಸ್ ಹೊರಟುಬಿಟ್ಟನಂತೆ. ಅದನ್ನ ತೋರಿಸ್ಕೊಟ್ಟ ಕಥೆ ಅಂದರೆ 2 ದಿವಸಕ್ಕೆ 1 ವರ್ಷ ಆಯಿತು, 2 ಗಂಟೆಗೆ 1 ವರ್ಷ, 24 ಗಂಟೆಗೆ 12 ವರ್ಷ. ಈ ರೀತಿ ಮಾಡಿ ಅದನ್ನೆಲ್ಲ ಎಲ್ಲ ಗ್ರಹಗಳು ಚೇಂಜ್ ಆಯಿತು ಅಂತ. ಇವತ್ತು ನಮ್ಮಲ್ಲಿ ಆಗಾಗ ಪೇಪರ್ಗೆ ಬರ್ತಿರ್ತವೆ ನೋಡಿ, ಒಂದು ಸೆಕೆಂಡ್ ಟೈಮ್ ಅಡ್ಜಸ್ಟ್ ಮಾಡಿಕೊಂಡ್ರಂತೆ, 12 ವರ್ಷ ಅಡ್ಜಸ್ಟ್ ಮಾಡ್ತಾನೆ ಪರಮಾತ್ಮ ಲೆಕ್ಕ ಇಟ್ಕೊಂಡು. ಅದು ಸುಮ್ಮನೆ ಗಡಿಯಾರ ಹಿಂದಕ್ಕೆ ಹಾಕೋದಲ್ಲ, ಮತ್ತೆ ಗಡಿಯಾರ ಶಿಫ್ಟ್ ಮಾಡೋದಲ್ಲ, ಆ್ಯಕ್ಚುಯಲ್ ಕಾಲಮಾನನೇ ಚೇಂಜ್ ಮಾಡ್ತಾನೆ. ಇದು ಭಾರಿ ಆಶ್ಚರ್ಯದ ಸಂಗತಿಗಳು. ಆಶ್ಚರ್ಯ ಬೇರೆ ಎಲ್ಲೂ ನಿಮಗೆ ಸಿಗೋದಿಲ್ಲ, ಕೇವಲ ನಮ್ಮ ಶಾಸ್ತ್ರ ಪ್ರಪಂಚದಲ್ಲಿ ಮಾತ್ರ ಸಿಗೋದು. ಅರ್ಥ ಮಾಡಿಕೊಂಡು ಎಲ್ಲರೂ ಸಹ ಮೂಲತಃ ವಿಷ್ಣು ಭಕ್ತಿ ಮಾಡಬೇಕು, ಹರಿ ಸರ್ವೋತ್ತಮ ಅಂತ ತಿಳಿಬೇಕು, ವಾಯುದೇವರು ಜೀವೋತ್ತಮರ ಅಂತ ಭಾವಿಸಬೇಕು. ಆಮೇಲೆ ವಂದೇ ವಿಷ್ಣು ನಮಾಮಿ ಶ್ರೀಯಮಥ ಜಭುಂ ಬ್ರಹ್ಮ ವಾಯುಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವ ದೇವೀರ್ ವಂದೇ ಸುಪರ್ಣೀಂ ಅಧಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾಂ ಸದ್ಗುರುನ್ ಮದ್ಗುರುಂಶ್ಚ. ಈ ರೀತಿ ತಾರತಮ್ಯ ಕ್ರಮದಲ್ಲಿ ಯಾವ ದೇವತೆ ಆರಾಧನೆ ಬಿಡಬಾರದು, ಆದರೆ ತಾರತಮ್ಯವನ್ನು ಬಿಡಬಾರದು, ಅದು ತಕ್ಕಂತೆ ವ್ಯವಸ್ಥೆಯಲ್ಲಿ ಬದಲಾಗಿದೆ. ಆಗ ನಮ್ಮ ಸೊಳ್ಳೆ ಸಾಧನೆ, ನಮ್ಮ ಗುರಿ ಮೋಕ್ಷ. ಭಾರಿ ದೂರದ ಊರು, ಭಾರಿ ದೊಡ್ಡ ಊರು, ಭಾರಿ ದೂರದ ಊರು. ಅಲ್ಲಿ ಹೋಗಿ ಇವರು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಪಾಪ, ಇವರಲ್ಲಿ ವೀಸಾ ಏನು, ಪಾಸ್ಪೋರ್ಟ್ ಏನು, ಲೆಕ್ಕ ಹಾಕಿದ್ದು ಹಾಕಿದ್ದು ಬರೋದ್ರೆ ಇವರೇ ಹೋಗಿರ್ಬೋದು, ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ, ಇರ್ತಾರಂತೆ ಗ್ಯಾರಂಟಿ ಇಲ್ಲ. ಆದರೆ ಇಲ್ಲಿ ಅಮೆರಿಕಾ ದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ, ವಿದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗೋದಾದರೆ, ವಿ ದೇಶ ವಿಪಕ್ಷಿ ಪರಮಾತ್ಮ ನಾವು ವಿಷ್ಣು ದೇಶಕ್ಕೂ ಎಷ್ಟು ಕಷ್ಟಪಡಬೇಕಾಗಿತ್ತು, ವಿಷ್ಣು ದೇಶಕ್ಕೆ ಭಾರಿ ಕಷ್ಟಪಡಬೇಕಾದ್ದರಿಂದ ನಾವು ಸಾಮಾನ್ಯ ಸಾಧನೆ ಮಾಡೋಕ್ಕಾಗೋದ್ರೆ ವಿಶೇಷ ಸಾಧನೆ ಮಾಡಬೇಕು. ಒಂದು ಕ್ಷಣ ಕೂಡ ಬಿಡಬಾರ್ದು. ಒಂದು ಕ್ಷಣ ವ್ಯಾಪಾರಿ ಒಂದು ದಿವಸ ಸ್ಟ್ರೈಕ್ ಅಂದರೆ ಎಷ್ಟು ಲಾಸ್ ಆಗೋದು ಗೊತ್ತ ಅವನಿಗೆ, ಇವು ಬಾಯಿ ಬಿಡ್ಕೊಂಡ್ಬಿಡ್ತಾರೆ ಒಂದು ದಿವಸ ಹೋಯ್ತಲ್ಲ ಅಂದರೆ ನಮಗೆ ಹೋಗ್ತಾ ಇರೋ ದಿವಸಗಳು ಲೆಕ್ಕ ಇಲ್ಲ, ಪತ್ರ ಇಲ್ಲ. ಎಷ್ಟು ದೂರ ಹೋಗಬೇಕು ವೈಕುಂಠ ಅಂತ ಕೇಳಿದರೆ ಅಲ್ಲಲ್ಲೇ ಹೇಳ್ತೇನೆ. ಇದು ಬೆಳಿಗ್ಗೆ ರಾತ್ರಿ 12 ಗಂಟೆ 8 ಗಂಟೆ ಬಿಟ್ಟ ಊಟ ಮಾಡಿಕೊಂಡು ಬಾ ಬದಿಗೆ ಹೋಗಿ ಅಂತ ಕರ್ಕೊಂಡ ಬಸ್ನಲ್ಲಿ. ಬೆಳಿಗ್ಗೆ ಆರಾಮಲ್ಲಿ ಬಿಟ್ಟು ಎಲ್ಲರೂ ಕೂಡ ಬೆಳಿಗ್ಗೆ 12 ಗಂಟೆ ನೋಡ್ತಾರೆ, ಇಲ್ಲೇ ಬಂದೇಶ್ವರ ಓ ಇಲ್ಲ ಅವ್ರು ಹಣೆ ಬಾರ ಎಂದೋಗ್ತಿ ಬದಿರಿ ಬಾರ ಅಂತ ಕೇಳ್ತಾರೆ. ಆ 8 ಗಂಟೆ ಬಿಟ್ಟು 6 ಗಂಟೆವರೆಗೆ ಬಂದೇಶ್ವರದಲ್ಲಿದ್ದರೆ ಬದಿ ಎಂದು ಹೋಗ್ತಾನೆ ಅವನು. ನಾವು ವಾಸಿ ಬದಿರಿಯಾದ ಕೂಡ ಇಲ್ಲೇ ನೆಕ್ಸ್ಟ್ ಹೌಸಲ್ಲೂ ಇಲ್ಲ, ಅವಿಲ್ಲ ಅಷ್ಟು ಹತ್ರ ಇದ್ದೇವೆ. ಈಗ ಎಷ್ಟು ದೂರ ಇದೆ ಸಾಧನೆ ಗೊತ್ತಾ, ಆ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಎಲ್ಲ ಅಂಗಡಿಗೆ ಹೋಗ್ತಾರೆ ನೋಡಿ, ಇದೆಷ್ಟು ಗ್ಯಾರಂಟಿ ಅಂತ ಕೇಳ್ತಾರೆ, ಇದೆಷ್ಟು ಗ್ಯಾರಂಟಿ ವಾರಂಟಿ ಎಷ್ಟು ಅಂತ ಕೇಳ್ತಾರೆ. ನಿಮ್ಮ ದೇಹದ ವ್ಯಾರಂಟಿನೂ ಗೊತ್ತಿಲ್ಲ ಯಾರಿಗೂ ಕೂಡ, ದೇಹ ಎಷ್ಟು ಗ್ಯಾರಂಟಿ ಎಷ್ಟು ವಾರಂಟಿ ಯಾರು ಯೋಚನೆ ಮಾಡಿ. ನರಜನ್ಮ ಬರುವುದೇ ಕಷ್ಟ, ಇದರೊಳ ಅರಿತು ನೋಡಲು ವಿಪ್ರತ್ವವೇ ಶ್ರೇಷ್ಠ. ನಮ್ಮ ಮರುತ ಮತ ಹೊಂದುವುದೇ ದುರ್ಘಟ, ಮರಡಿ ಬಾಹುದೇ ಉತ್ಕೃಷ್ಟ, ಕೇಳಿಲವೋ ಮರ್ಕಟ. ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತನ ಅಂದ್ರಿಯ ನೆನೆ ಕಂಡ್ಯ ಮನವೇ. ಅರ್ಥ ಮಾಡಿಕೊಂಡು ನಮ್ಮ ಕಾಲಮಾನವನ್ನು ಇವತ್ತು ಕೇಳೋದು, ಇಡೀ ಜೀವನದಲ್ಲಿ ನಮ್ಮ ಸಾಧನೆಯನ್ನು ಹೇಗೆ ಫ್ರೇಮ್ ಮಾಡ್ಕೋಬೇಕು ಅಂತ ಹೇಳಿ ಖಚಿತವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಪಂಚಾಂಗ ಶ್ರವಣ ಶ್ರೇಷ್ಠವಾದದ್ದು. ಪಂಚ ಅಂಗಗಳು ಅಂದ್ರೇನು? ತಿಥಿ, ವಾರ, ಯೋಗ, ನಕ್ಷತ್ರ, ಕರಣ, ಇದಕ್ಕೆ ಪಂಚಾಂಗ ಅಂತ ಕರೀತಾರೆ. ಪಂಚ ಅಂಗ 5 ಅಂಗಗಳಾದ 5 ಅಂಗತೆ ಒಂದು ದಿವಸ ಆಗೋದು, 5 ಅಂಗ ಸೇರಿದಾಗ. ತಿಥಿಯಷ್ಟೇ ಶ್ರೇಯಮಾಪ್ನೋತಿ, ವಾರಾದ ಆಯುಷ್ಯ ವರ್ಧನ. ತಿಥಿ ಬಗ್ಗೆ ಕೇಳಿದರೆ ಸಂಪತ್ತು ಬರ್ತದೆ, ವಾರಾದ ಆಯುಷ್ಯ ವರ್ಧನ. ಮತ್ತೆ ಕರಣಾತ್ ಕಾರ್ಯಸಿದ್ಧಿಶ್ಚ, ಕರಣ ಜ್ಞಾನವನ್ನು ಪಡೆಯೋದ್ರಿಂದ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಕರಣ ಬಿಟ್ಟೇ ಹೋಗಿಬಿಟ್ಟಿದೆ, ಶುಭಕರ್ಣ ಶುಭಯೋಗ ಅಷ್ಟೇ ಅವ್ರು ಹೇಳೋದಿಲ್ಲ. ಯೋಗಾದ್ ರೋಗ ಹರಣ, ಯೋಗಾದ್ ರೋಗನಾಶ. ಇದೆಲ್ಲ ಅರ್ಥ ಮಾಡಿ ಪ್ರತಿಯೊಬ್ಬರು ಕೂಡ ಪಂಚಾಂಗ ಶ್ರವಣವನ್ನು ಪ್ರತಿನಿತ್ಯ ಮಾಡಬೇಕಾದ ಪದ್ಧತಿ ಇರ್ತದೆ. ಮಠಗಳಲ್ಲಿ, ಆಸ್ಥಾನಗಳಲ್ಲಿ ಅದೇ ಒಂದು ಕೆಲಸ. ಬಳಿ ಪಂಚಾಂಗ ಶ್ರವಣ ಅಂತ ಹೇಳಿ ದೊಡ್ಡ ಪುರುಷನ ಅದು ಕೇಳಿ ಇಡೀ ದಿವಸನ ಅವರು ಅದರಂತೆ ಪ್ರೇಮ್ ಮಾಡ್ಕೋತಾರೆ. ಅದನ್ನ ಅರ್ಥ ಮಾಡಿಕೊಂಡು ವರ್ಷಕ್ಕೊಮ್ಮೆ ಪಂಚಾಂಗ ಶ್ರವಣ ಆಗಿದೆ ಅಷ್ಟೇ. ಈಗ ಈ ಪ್ರತಿನಿತ್ಯ ಪಂಚಾಂಗ ಶ್ರವಣ ಆಗಿದೆ. ಯಾವ ಪಂಚಾಂಗನೂ ಕೂಡ ಮೊದಲೇ ಹೇಳಿದಂತೆ ಜ್ಯೋತಿಷ್ಯದ ಒಂದು ಭಾಗ, ಅದು ವೇದಾಂಗಗಳಲ್ಲಿ ಒಂದು, ವೇದಗಳಿಗೆ ಅಂಗ, ಸಕಲ ವೇದ ಪ್ರತಿಪಾದ್ಯ ನಾರಾಯಣ. ಅಂದಮೇಲೆ ಎಲ್ಲ ವೇದ ಅಂಗ ಯಾವುದು ಹೇಳುತ್ತೋ ಅಂಗಗಳು ಅದನ್ನೇ ಹೇಳಿದರು. ವೇದಗಳಿಂದ ಪರಮಾತ್ಮ ಪ್ರತಿಪಾದ್ಯನಾದಾಗ ವೇದಾಂಗಗಳು ಪರಮಾತ್ಮ ಪ್ರತಿಪಾದ್ಯನಾಗಿದೆ. ಬಹಳ ಸಿಂಪಲ್ ಲಾಜಿಕ್. ವ್ಯಾಖ್ಯೆಯ ಗ್ರಂಥದ ಗುರಿ ಏನೋ ವ್ಯಾಖ್ಯಾನದ ಅದೇ ಆಗಬೇಕಲ್ಲ. ಇವತ್ತು ವೇದಗಳಿಂದ ಪ್ರತಿಪಾದ್ಯ ನಾರಾಯಣ ಅಂದಮೇಲೆ ಜ್ಯೋತಿಷಾದ ಪ್ರತಿಪಾದ್ಯ ನಾರಾಯಣ. ಅರ್ಥ ಮಾಡಿಕೊಂಡು ಎಲ್ಲರೂ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್, ಪಿತೃ ಮಾತೃ ಗತಿ ಅಂತ ಬದುಕು ನಮ್ಮ ಜೀವನದ ಗುರಿ ಆಗಬೇಕು ಅಂತ ತಿಳಿಸ್ತಾ ಇವತ್ತಿನ ಪ್ರವಚನ ಭದ್ರರಾಮ ಸಂವತ್ಸರ ಎಲ್ಲರಿಗೂ ಆನಂದದಾಯಕವಾದಂಥ ಫಲವನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಸೇವಾಕರ್ತರಾಗಿ ಬಂದಿರ ನಮ್ಮ ಮುಂದಿನ ಪ್ರವಚನ ಇಲ್ಲಿ ನರಸಿಂಹ ಜಯಂತಿ ದಿವಸ ಮೇ 4ನೇ ತಾರೀಕು ಇರುತ್ತೆ. ಇವತ್ತಿನ ಸೇವಾಕರ್ತರಾಗಿ ವಾಸ್ತವಮೂರ್ತಿ ದಂಪತಿಗಳು, ಶ್ರೀ ನಾಗರಾಜರಾವ್ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು ಮತ್ತು ಮಳ್ಳೂರು ಶ್ರೀಧರ ದಂಪತಿಗಳು, ಅಂತರಂಗ ಭಕ್ತರು ಅನೇಕರಿಗೆ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಹರಿವಾಗಲು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಭಾಗ್ಯ ಒಬ್ಬ ಯತಿಗಳು ಬೇರೆ ಬಂದು ಕೂತಿದ್ದಾರೆ. ಮೊದಲಿಗೆ ಯತಿಗಳ ದರ್ಶನ ಅಂದರೆ ಭಾರಿ ಶ್ರೇಷ್ಠವಾದದ್ದು. ಅದು ಅವರು ಭಾಳ ನಿಸ್ಪೃಹರಾದ ಯತಿಗಳು, ಸಾಮಾನ್ಯ ಯತಿಗಳಲ್ಲ. ಏನು ಕೊಟ್ಟರು ತಗೊಳ್ಳೋದಿಲ್ಲ, ಅದು ಮುಖ್ಯ. ಏನು ಕೊಟ್ಟರು ಕೈಲಿ ಮುಟ್ಟೋದಿಲ್ಲ ಅಂತ ಒಂದು ಕೇವಲ ವೈರಾಗ್ಯದಿಂದ ಬಂದಿರೋರು. ಅವರಿಗೂ ವಿಶೇಷ ಇಷ್ಟ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತೊಬ್ಬರು ವೆಂಕಟಾಚಾರ್ಯರು ಅಂತ ಹೇಳಿ ಹಿಂದಿನ ಉತ್ತರಾದಿ ಮಠದ ಸ್ವಾಮಿಗಳ ಅವರು ಬೌತ್ರರು, ಅದರ ಹಿಂದಿನಿಂದ ಉತ್ತರ ಬೌತ್ರರು, ಅನಂತರದ ಸತ್ಯಪ್ರವೃತ್ತಿ ಸ್ವಾಮಿಗಳು ಪವಿತ್ರರು ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಈ ಸಮಯದಲ್ಲಿ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ವಿಜಯತಾಂ ಕಮಲಾಚಾರ್ಯ Gracias.